ஸ்ரீகுருப்போ நம. ஹரி ஓம். ஹயக்ரீவம் சிதாந்த விக்ரஹம் சதமக்ரஹம் தசக்ரீவச்சிதம் சாபான் மணிக்ரீவ விமோசனம் ஸ்வநாம க்ரஹணாதேவா நிவஸ்தக்ரஹ விக்ரஹம் விருந்தாவன கதம் வந்தே ப்ரஹ்ம ருத்ரேந்திர வந்திதம் ஸ்வாந்தஸ்தானந்த சய்யாய பூரண ஜான ரசார்ணசே உத்துங்கரங்காய மத்தகுத்தார்த்தயே நம. குருமகில குணஜம் சத்குணைகாதிவாசம் சமதம பரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்ய நிர்தூத கஷ்டம் ஹயமுக பதனிஷ்டம் மாம் பஜந்து பிரபன்னாஹ. பூஜ்யாய ராகவேந்திராய சத்ய தர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலாகராட்சிதானந்த லீலா கோபால பாலிதாம் வித்யா பயோநிதீன் வந்தே பிரம்ம வித்யா குருன்னு. பிரம்மச்சரிய ஹரிப்ரீதி சுவித்யா வாதசான இஷ்டதான் கஷ்டஹத்ரோன்ன வித்யாமான்யான் முனீன்மஹ. வாகிராஜ பதுத்வந்த்வா வாரி வியாசத்த மானசா விஸ்வப்ரிய குருன் வந்தே மந்தோஹம் தேவி சுத்தை. சத்யம் சத்யம் புனசத்யம் விஷ்ணுதீர்த்த பிரசாதத சர்வே காமா பவந்தேவா சமதோ பிம்ப சந்நிதோ சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகு பிரேம தீர்த்தம் வந்தே ஹ்ரிஷ்டதம் அஜ்ஞானதிமிரச்சேதம் புத்தி சம்பத்பதாயதம் விஜ்ஞான விமலம் சாந்தம் விஜயாக்ஷ குரும் பஜே. ஸ்ரீ குருப்யோ நம. ஹரி ஓம். ஓம் நம பரஸ்மை புருஷாய பூயசே சதுத்பவஸ்தான நிரோதலீலயா கிரஹீத சக்தி கிருதயாய தேஹினாம் அந்தர்த்தவாயாமுபலப்யவர்த்மனே. ஸ்ரீ குருப்யோ நம. ஹரி ஓம். மத்கர்மபிஹ் மத்கதயா ச நித்யம் மத்பாத சங்காத் குணகீர்த்தனான்மே நிரவைர சாம்யோபசமேன புத்ராஹ ஜிஜ்ஞாஸ ஜிஹாசய தேஹ தேஹாத்ம புத்தே. மத்கர்மபிஹ் அந்த பகவந்தனன்னே சிந்தனை மாடத்தக்கந்த கர்ம பகவத் கர்ம, பகவந்தன பூஜாத்மகவாத கர்ம. பகவந்தன பூஜாத்மகவாத கர்ம அந்த தேவர மனையில் கூத்து மாடுவ கர்ம மாத்திர அந்த தாத்பரிய அல்ல. பகவந்தன அரண்யகாச்சாரம் சென்னாக தெரிசுபடுத்தார். பகவந்த எல்லி இருத்தானே அல்லல்லி தேவரன்ன கண்டு ஆயா கர்மகளன்ன பகவந்தனுக்கு அர்ப்பணை மாடுவதே பகவந்தன பூஜா. ஆகே மத் கதையாச்ச நித்யம் யாராக்லு நன்ன கதையன்ன கேளி அந்த கதா ஹே கேளபேக்கு அந்தரே பகவந்த ஹத்தவதாரதல்லி தோரித மகிமையன்ன கேளுவது ஒந்த ஹந்த. ஆதரே ஆ ஹத்தவதாரதல்லி தோரித கதையன்ன சிந்திசி ஆ மகிமை இருக்கத்த பகவந்த யாரோ அல்ல, நன்னொழகே இத்தானே நனதாக நிந்த பிம்பமூர்த்தியே ஈ பகவந்த. ஹத்தவதாரத கதைய மகிமையன்ன நம்ம ஒழகிருவ சுவாமியல்லி சமன்வய அந்தரே ஏகாந்தவாகி அது பாராயண மாடுத்தீரோ ஊட மாடுத்தீரோ திருகாடுத்தீரோ கூடுத்தீரோ சதா அவனல்லே மனசு. ஆ மனசு ஹேகே நேனே கிருஷ்ண நேனே ராம ஹீக் மாடுத்தியா ஹாக வெளிக்கிந்த ராத்திரி பர்யந்த தேவரல்லே மனசிரபேக்கா சுலபவாத மார்க்க அந்த ஹேட்டுபிடுத்தார். ஏனது ஒந்து வேளே யாராதரு நிமகே விபரீத தொந்தரை கொட்டரே ಬಹಳ ತೊಂದರೆ ಕೊಟ್ಟಿರ್ತಾರೆ. ಮಾಮೂಲಾಗಿ ಅಭಿಮಾನ ಪಟ್ಟವರನ್ನ ನೆನೆಯೋದು ಒಂದು ಗಂಟೆ ನೆನೆತೀವಿ, ಮಹಾ ಎರಡು ಗಂಟೆ ಆದ್ಮೇಲೆ ಸಾಕಪಾನಿಸ್ಬಿಡುತ್ತೆ. ಆದರೆ ಯಾರಾದರೂ ಬಹಳ ತೊಂದರೆ ಕೊಟ್ಟಿರ್ತಾರೆ, ಈ ಸೊಸೆಯಂದ್ರಿಗೆ ಆಗ್ತಾಯಿದ್ರು ಅಥವಾ ಅತ್ತೆಯಂದ್ರೆ ಸೊಸೆಯರು ಈಗ ಕೊಟ್ಟಿರ್ತಾರಲ್ಲ, ಆ ಕೊಟ್ಟ ಕಾಲಕ್ಕೆ ಮನೆಯಲ್ಲಿ ಪಕ್ಕದವರು ಕೂತಿರ್ತಾರೆ, ಅವ್ರು ಒದಗಲಿಕ್ಕೆ ಸಾಧ್ಯ ಇಲ್ಲ. ಅತ್ತೆ ಇಲ್ಲದಿದ್ದಾಗ ಸೊಸೆಯಂದ್ರು ಅವರೆಲ್ಲ ಸೇರಿಕೊಂಡು ಮಾತಾಡ್ತಾ ಇರ್ತಾರಲ್ಲ, ಊಟ ಮಾಡುವ ಕಾಲಕ್ಕೂ ಅದೇ ಇವ್ರು ಹೀಗೆ ಇವ್ರು ಹೀಗೆ ತುತ್ತು ತುತ್ತಿಗೂ ಅಂತ ಇರ್ತಾರೆ. ಒಬ್ಬರೇ ಇದ್ರು ಅವರ ತೀವ್ರತ ಎಷ್ಟಿರುತ್ತೆ ಅವರ ಮನಸ್ಸಿನಲ್ಲಿ ಅಂದ್ರೆ ಇವ್ರು ಹೀಗೆ ಅದೇ ಇಲ್ಲಿ ಇಟ್ಕೊಳ್ಳಿ. ಹೇಗೆ ಒಳಗೆ ಸ್ವಾಮಿಯನ್ನ ಸ್ಮರಣೆ ಮಾಡಿ ಅವನೇ ಎಲ್ಲ ಕರ್ಮ ಮಾಡುತ್ತಾ ಇದ್ದಾನೆ ಅಂತ ನೆನೆಯಲ್ಲಿ ಇಡೀ ಹತ್ತವತಾರದ ಕಥೆ ಬಾಯ್ಪಾಠ ಮಾಡಿ ಹೇಗೆ ಬಂದಿರುತ್ತೆ. ಒಂದೊಂದು ಒಂದೊಂದನ್ನ ಬೆಳಿಗ್ಗೆಯಿಂದ ಶುರು ಮಾಡಿ ಹತ್ತವತಾರದ ಕಥೆ ಏನು ಮತ್ಸ್ಯ ಶುರು ಮಾಡಿಕೊಳ್ಳಿ. ಸ್ವಾಮಿಯನ್ನ ನೀನು ಹೀಗಿದ್ಯಾ, ಹೀಗೆ ತಿರುಗಾಡಿದ್ಯಾ, ಚೆನ್ನಾಗಿ ತಿಳ್ಕೊಳ್ಳಿ. ಸುಮ್ಮನೆ ಮತ್ಸ್ಯನಾಗಿ ಬಂದ, ಬಂದ, ಹೋದ, ಇದು ಸರಿ ಹೋದು, ಚೆನ್ನಾಗಿ ತಿಳ್ಕೋಬೇಕು. ಹೇಗೇಗ್ ಬಂದ, ಹೇಗೇಗ್ ಮಾಡಿದ, ಅವೆಲ್ಲವನ್ನ ನಮ್ಮ ಬಿಂಬಮೂರ್ತಿಯಲ್ಲಿ ನೀನೇ ಮಾಡಿದ್ದು, ನೀನೇ ಮಾಡಿದ್ದು. ಮತ್ಸ್ಯಾವತಾರ ಸ್ಮರಣೆ ಮಾಡಿಸೋದಕ್ಕೆ ಒಂದು ಗಂಟೆ ಆಗ್ಬಿಡುತ್ತೆ. ಹಾಗೆ ಕೂರ್ಮ ವರ ಓ ಬೇಕಾದ ಹತ್ತವತಾರದ ಕಥೆ ಮುಗಿಯುವಷ್ಟೊತ್ತಿಗೆ ನಮ್ಮ ಸ್ವಾಮಿಯನ್ನ ಕೆಲಸ ಮಾಡ್ತಾ ಇರಬೇಕು, ಮಾತಾಡ್ತಾ ಇರಬೇಕು, ಎಲ್ಲ ಆಗ್ತಾ ಇರಬೇಕು. ಒಳಗಿರೋ ಸ್ವಾಮಿಯನ್ನು ಚಿಂತನೆ ಮಾಡ್ತಾ ಇರಬೇಕು. ಅವನಿಗೆ ನೀ ಹೀಗಿದ್ದೀಯಾ, ನೀನು ಹೀಗಿದ್ದೀಯಾ, ನೀ ಹೀಗಿದ್ದೀಯಾ ಅಂತ ಇಡೀ ಹತ್ತವತಾರದ ಮಹಿಮೆಯನ್ನ ಬಿಂಬನಲ್ಲಿ ಸಮನ್ವಯ ಮಾಡುತ್ತೀರಾ. ಬೆಳಗ್ಗೆಯಿಂದ ರಾತ್ರಿ ಪರ್ಯಂತ ನಿಮ್ಮ ಟೈಮ್ ಹೋದದ್ದೇ ಗೊತ್ತಾಗಲ್ಲ. ಒಳಗೆ ಅವನಿರ್ತಾನೆ, ಎದುರಿಗೆ ವ್ಯಕ್ತಿ ನಿಂತಿದ್ರೆ ನೀ ಹೀಗಿದ್ಯಾ, ನೀನ್ ಹೀಗಿದ್ಯಾ ಅಂತ ನಾವು ಹೇಳ್ತೀವಲ್ಲ, ಅದೇ ತರ ಆ ಸ್ವಾಮಿಯನ್ನ ಒಳಗೆ ಚಿಂತನೆ ಮಾಡುತ್ತಾ, ನಮ್ಮ ಸುತ್ತ ಚಿಂತನೆ ಮಾಡುತ್ತಾ, ನೀ ಇಂಥವ, ನೀ ಇಂಥವ ಚಿಂತನೆ ಮಾಡಿದ್ರೆ ಮುಗಿಯಿತು. ಬೆಳಿಗ್ಗೆಯಿಂದ ಕೆಲಸವೂ ಆಯಿತು, ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಒಂದು ಸ್ಮರಣೆಯೂ ಬಂತು. ಸದಾ ಅವನು ಇಂಥವ ಇಂಥವ ಅಂತ ಬಂತು. ಅದೇ ಭಾಗವತ, ಇನ್ನೇನೂ ಇಲ್ಲ. ಹತ್ತವತಾರದಲ್ಲಿ ಭಗವಂತ ತೋರಿದ ಗುಣಗಳನ್ನ ಬಿಂಬನಲ್ಲಿ ಇಂಥವ ಇಂಥವ ಅಂತ ಚಿಂತನೆ ಮಾಡಿದರೆ ಭಾಗವತ ಅನುಷ್ಠಾನಕ್ಕೆ ಬಂತು ಅಂತ ಅರ್ಥ. ಅದನ್ನು ಹೇಳ್ತಾರೆ, ಮತ್ ಕಥಯಾಚ ನಿತ್ಯಂ, ನಿತ್ಯವೂ ಇರಬೇಕಂತೆ. ಇವತ್ತೇನೋ ಚಿಂತನೆ ಮಾಡಿದ್ರು, ಇನ್ನು ಒಂದು ವರ್ಷದ ಪರ್ಯಂತ ದೇವರ ಸ್ಮರಣೆ ಇಲ್ಲ ಅಂದ್ರೆ ಹಾಗಲ್ಲ, ಸದಾ ಇರಬೇಕು. ಒಂದು ಶಿಲ್ಪ ತಯಾರಾಗಬೇಕಾದ್ರೆ ಕಲ್ಲಿರುತ್ತೆ, ಆ ಶಿಲ್ಪಿ ಕಡಿಯುತ್ತಾನೆ, ಅದನ್ನ ಕಡಿಬೇಕಾದ್ರೆ ಕಡಿತಾನೆ, ಹಗಲು ರಾತ್ರಿ ಅವಿರತವಾಗಿ ಕಡಿತಾ 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 ಬಂದು ತುಂಬಾ ಶ್ರದ್ಧೆಯಿಂದ ಎಲ್ಲಿ ಎಂಥ ಏಟು ಕೊಡಬೇಕೋ ಅವನಿಗೆ ಗೊತ್ತು. ದೊಡ್ಡದಾದ ಭಾಗ ತೆಗೆಯಬೇಕಾ, ಎಂಥ ಏಟು ಕೊಡಬೇಕೋ ಗೊತ್ತು. ಬಹಳ ಚಿಕ್ಕದಾದ ತುಂಡು ತೆಗೆಯಬೇಕಾದ್ರೆ ಎಷ್ಟು ಏಟು ಕೊಡಬೇಕೋ ಗೊತ್ತು. ಜಾಸ್ತಿ ಏಟು ಕೊಟ್ಟರೆ ಮುಳುಗೋಗುತ್ತೆ. ಎಷ್ಟು ಏಕಾಗ್ರವಾಗಿ ಕೆಲಸ ಮಾಡಬೇಕು, ಆವಾಗ ಶಿಲ್ಪ ಹೊರಗೆ ಬರುತ್ತೆ. ಅಂದ್ರೆ ಒಂದು ಶಿಲ್ಪ ಅಪರೂಪವಾಗಿ ಕಾಣತಾ ಇದೆ ಅಂದ್ರೆ ಸಾಮಾನ್ಯವಾಗಿ ನೋಡೋರಿಗೆ ಶಿಲ್ಪ ಚೆನ್ನಾಗಿದೆ ಅಂತ. ಅವನು ಪಟ್ಟ ಕಷ್ಟ ಗೊತ್ತಿದ್ದವರಿಗೆ ಮಾತ್ರ ಶಿಲ್ಪ ನೋಡಿದ ಕೂಡಲೇ ಅಪ್ಪ ಎಷ್ಟು ಕಷ್ಟಪಟ್ಟಿರಬೇಕು ಅನ್ನೋದು ನೆನಪಾಗುತ್ತೆ. ಅದನ್ನೇ ಹೇಳ್ತಾರೆ, ವಿದ್ವಾನೇವ ವಿಜಾನಾತಿ ವಿದ್ವಜ್ಜರ ಪರಿಶ್ರಮ. ಹಗಲು ರಾತ್ರಿ ಅಧ್ಯಯನ ಮಾಡಿ ಮಾಡಿ ವಿದ್ಯೆಯನ್ನು ಪಡ್ಕೊಂಡವನಿಗೆ ಮಾತ್ರ ಎದುರಿಗಿರುವ ವ್ಯಕ್ತಿಯ ವಿದ್ಯೆಯನ್ನು ನೋಡಿದಾಗ ಎಷ್ಟು ಶ್ರಮ ಪಟ್ಟಿರಬಹುದು ಎಂಬುದು ಅವನಿಗೆ ಅಂದಾಜಾಗುತ್ತೆ ಎಂದು ಹೇಳ್ತಾರೆ. ಆ ರೀತಿಯಲ್ಲಿ ನಿತ್ಯಂ ಕಥೆಯ ಭಗವಂತನ ಕಥ ಸದಾ ಕೇಳ್ತಾ ಬರಬೇಕಂತೆ. ಅವಾಗ ಏನಾಗುತ್ತೆ, ಈ ರೀತಿ ಕಥಾ ಕೇಳೋದು ಅಂದ್ರೆ ಬಿಂಬಮೂರ್ತಿಯನ್ನ ಬೇಕಾದ್ರೆ ಮಾಡಿ ನೋಡಿ. ಹತ್ತವತಾರದ ಕಥಾ ನಿಮ್ಗೆ ಗೊತ್ತಲ್ಲ, ಒಂದು ಸಲ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಹೃದಯದ ದೇವರಿಗೆ ಸ್ವಾಮಿ ನೀ ಇಂಥವ ನೀ ಇಂಥವ ಅಂತ ಹತ್ತವತಾರದಲ್ಲಿ ಮತ್ಸ್ಯನಾಗಿ ಹೀಗೆ ಬಂದ್ಯಾ, ಹೀಗೆ ಮಾಡಿದ್ಯಾ, ಹೀಗೆ ಮಾಡಿದ್ಯಾ ಅಂತ ಹೇಳ್ತಾ ಬನ್ನಿ. ಅರ್ಧ ಗಂಟೆಗೆ ಮುಗಿದೋಗುತ್ತೆ ನಿಮ್ದು. ಯಾಕೆ, ಹತ್ತವತಾರದ ಕಥೆಯನ್ನ ಡೀಟೇಲ್ಡ್ ಆಗಿ ಕೇಳಲಿಲ್ಲ, ಎಲ್ಲಾ ಲೀಲೆಗಳು ಗೊತ್ತಿಲ್ಲ. ಅದಕ್ಕೆ ಚಿಂತನೆ ಅರ್ಧ ಗಂಟೆಯಲ್ಲಿ ಮುಗಿಯುತ್ತೆ. ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಚಿಂತನೆ ಪೂರ್ಣ ಬರಬೇಕಾದರೆ ಅಷ್ಟು ಚೆನ್ನಾಗಿ ಕಥೆಗಳನ್ನ ಕೇಳಬೇಕು. ಮಹಿಮೆ ಮತ್ತು ಕಥೆಗಳನ್ನೇ ಕೇಳಿದ್ದು, ಹೀಗ್ ಮಾಡಿದ್ಯಾ, ಹೀಗ್ ಮಾಡಿದ್ಯಾ, ಹೀಗ್ ಮಾಡಿದ್ಯಾ ಅಂತ ಎಲ್ಲಾ ಕಥೆಗಳನ್ನ ಚೆನ್ನಾಗಿ ಕೇಳಿ ಜೊತೆಗೆ ಮಹಿಮೆಯನ್ನ ತಿಳಿದು ಅಂಥ ಮಹಿಮೆ ಇರುವ ಆವಾಗಿನ ವಾಮನ ಕೃಷ್ಣ ಬುದ್ಧ ನೀನೆ 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 ಅಂತ ಬಿಂಬನಲ್ಲಿ ವಿಶೇಷವಾಗಿ ಚಿಂತನೆ ಮಾಡ್ತಾ ಬರಬೇಕು. ಮತ್ಪಾದ ಸಂಗಾತ ಗುಣಕೀರ್ತನಾಮೆ. ಅವಾಗೇನಾಗುತ್ತೆ, ನನ್ನ ಪಾದದ ಸಂಗ ಆಗುತ್ತೆ. ಅಂದರೆ ನಿರಂತರ ನನ್ನೊಳಗಿರೋ ಸ್ವಾಮಿಯೇ ಎಲ್ಲರನ್ನ ಸಲಹತಾ ಇದ್ದಾನೆ, ಎಲ್ಲರನ್ನ ಸಲಹೋನೆ ನನ್ನೊಳಗಿದ್ದಾನೆ ಎಂಬ ಚಿಂತನೆ ಬಂದಾಗ ಅವನ ಪಾದದ ಕಡೆ ನಾನು ಅವನ ಮುಂದೆ ಏನೂ ಅಲ್ಲ ಎಂಬ ಎಚ್ಚರ ಬಂದಾಗ ನಮ್ಮ ತಲೆ ತಾನಾಗಿ ಶ್ರೀಹರಿಯ ಪದಾರವಿಂದದ ಮುಂದೆ ಬಾಗುತ್ತೆ. ಅವಾಗ ದೇವರ ಪಾದದ ಸಂಗ ಸಿಗುತ್ತೆ. ಹೇಗೆ, ಗುರುಗಳ ಮೂಲಕ. ಗುರುಗಳ ಪಾದದಲ್ಲಿ ಭಗವಂತನ ಪಾದ ಇರುತ್ತೆ. ಅಂತಹ ಗುರುಪಾದ ಸಂಘದ ಮೂಲಕ ಭಗವಂತನ ಪಾದ ಸಂಗ ಆಗುತ್ತೆ. ಮತ್ಪಾದ ಸಂಗಾತ್ ಗುರುಗಳ ಅಂತರ್ಯಾಮಿ ಭಗವಂತನ ಪಾದ ಸಂಗ ಆದರೆ ಏನು ಬರುತ್ತೆ, ದೇವರ ಗುಣಕೀರ್ತನೆ ಬರುತ್ತೆ. ಸ್ವಾಮಿ ಇಂಥವ ಇಂಥವ ಅಂತ ಸದಾ ದೇವರ ಚಿಂತನೆ ಬರುತ್ತೆ. ಇನ್ನ ನಿರವೈರ ಸಾಮ್ಯೋಪಶಮೇನ ಪುತ್ರಾಹ ನಿರವೈರೇಣ. ಇಷ್ಟೆಲ್ಲ ಒಂದು ವೇಳೆ ಸಾಧನೆ ಬಂದರೂ ಕೂಡ ಒಂದು ಹೆಬ್ಬುಲಿಕ್ಕಾಗಿರುತ್ತೆ ಎಲ್ಲವನ್ನ ಧ್ವಂಸ ಮಾಡಲಿಕ್ಕೆ. ಏನದು ಅಂದ್ರೆ ಯಾವುದೋ ಒಂದು ನೆಪಕ್ಕೆ ಜಗಳ ಕಾಣಿಸಿದ ಪ್ರತಿಯೊಬ್ಬರು ಸರಿ ಕೂಡ ಏನೋ ಒಂದು ತೆಕ್ಕೊಳ್ಳೋದು ಜಗಳ ಆಡೋದು ಜಗಳ ಆಡೋದು ಜಗಳ ಆಡೋದು ಇದೇ ಕೂತಿರುತ್ತೆ. ಅದು ಸಾಮಾನ್ಯವಾಗಿ ಸಾಧನೆ ಮಾಡ್ಲಿಕ್ಕೆ ಶುರು ಮಾಡಿಲ್ಲ ನಮ್ಮಷ್ಟು ಒಳ್ಳೆಯವರು ಯಾರಿರಲ್ಲ. ಸಾಧನೆ ಮಾಡ್ಲಿಕ್ಕೆ ಶುರು ಮಾಡ್ತೀರಾ ಒಳಗಿರೋ ದೈತ್ಯರೇ ಬರುತ್ತಾರೆ, ನಮ್ ಸರಿ ಎಲ್ಲ ಮಾಡಿಸ್ತಾ ಬರುತ್ತಾರೆ. ಸುಮ್ಮನೆ ಕೂತಿರ್ತೀವ ಕೂಡ್ಸಲ್ಲ. ಆ ಸ್ವಾಮಿಗಳಿಗೆ ಈ ಸ್ವಾಮಿಗಳ ಹಾಗೆ, ಆ ಪಂಡಿತರಿಗೆ ಈ ಪಂಡಿತರ ಹಾಗೆ, ಹೌದಾ? ಅಷ್ಟೇ ಅಲ್ಲ, ಈ ಮಠದಲ್ಲಿ ಈ ಮಠ ಮೂಲಮಠ ಅಲ್ಲ, ಆ ಮಠ ಮೂಲಮಠ ಅಲ್ಲ, ಈ ಸ್ವಾಮಿಗಳು ಸ್ವಾಮಿಗಳೇ ಅಲ್ಲ, ಅವರ ಮೇಲೆ ಪ್ರತಿಮಾ ಆಚಾರಕರಾಗತ್ತ ಅಲ್ಲೇ ಅಲ್ಲ. ನಾ ಸುಮ್ಮನೆ ಹೇಳ್ತಾ ಇಲ್ಲ, ಎಲ್ಲಾ ಬಾಯಿಂದ ಬರ್ತಾ ಇರುತ್ತೆ, ಹೌದಾ ಅಲ್ವಾ? ಒಬ್ಬ ಸ್ವಾಮಿಗಳನ್ನ ಮಠ ದೊಡ್ಡ ಮಠ ಯಾರೋ ಬರೆದು ಬಿಟ್ರು, ಇಂಟರ್ನೆಟ್ ಅಂತಿದ್ದಲ್ಲ, ಇಂಟರ್ನೆಟ್ ಅಂತಿರುತ್ತೆ, ಅದ್ರಲ್ಲಿ ಏನು ಬರೆದ್ರು ಸರಿ ಜಗಳ ಆಡ್ತಾನೆ ಇರ್ತಾರೆ, ಎಲ್ಲ ಯುದ್ಧ ಮಾಡ್ತಾ ಇರ್ತಾರೆ, ಯುದ್ಧ ಪ್ರಕ್ರಿಯೆ ಬಾಯಿ ಮನ್ನ ಬಿಡ್ದು ಬಿಡ್ತಾ ಇರ್ತಾರೆ ಅದರಲ್ಲಿ. ಅಯ್ಯೋ ಈ ಮಠ ಮಠವೇ ಅಲ್ಲ ಅಂತೇಳಿ ಪಾಪ ಸ್ವಾಮಿಗಳು ಏನ್ ಮಾಡ್ಬೇಕು ನಿನ್ನ ಹೀಗೆಲ್ಲ ಬರ್ತಾ ಹೋದ್ರೆ ಜನರ ತಲೆ ಕೆಡಿಸುವ ಪ್ರಸಂಗ ಇದೆಲ್ಲ ಎಲ್ಲಿಂದ ಬರ್ತಾ ಇದೆ? ಮತ್ತ ಹೇಳೋರೆಲ್ಲ ಯಾರು? ಹೀಗೆ ನಾನಾ ಎಲ್ಲರ ಮೇಲೆ ಕಲ್ಲು ಚೆಲ್ಲುತ್ತಾ ಬರತಕ್ಕಂಥವ್ರು ಯಾರು ಅಂದ್ರೆ ಮತ್ತೆ ಮುದ್ರಣಾಮ ಹಚ್ಕೊಂಡಿದ್ದ ಸಂಧಾನ ಎಲ್ಲ ಮಾಡೋರೆ ಮತ್ತು ನಿಷ್ಠೆಯನ್ನು ಮೂರೊತ್ತು ಮಾಡ್ತಾ ಇರ್ತಾರೆ. ಆದ್ರೆ ಪಕ್ಕದಲ್ಲಿ ಹೆಬ್ಬುಲಿ ಕಾದಿರುತ್ತೆ. ಏನದು ಅಂದ್ರೆ ವೈರ, ಯಾವುದೋ ಒಂದು ನೆಪದಿಂದ ಎಲ್ಲರ ಮೇಲೆ ಖಡ್ಗ ಎತ್ತಿ ಹೋಗ್ತಾ ಇರೋದು, ನಾಳೆಗೆ ಸುಮ್ಮನೆ ಇರಲ್ಲ, ಎಲ್ಲರನ್ನ ಕಾಮೆಂಟ್ ಮಾಡ್ತಾ ಇರೋದು ವೈರ. ಇದು ಬರುತ್ತಲ್ಲ, ಇದಿದ್ರೆ ಸಾಕಯ್ಯ ಮಾಡಿದ್ದೆಲ್ಲ ತಿಪ್ಪೆಯಲ್ಲಿ ಹೋಗುತ್ತೆ. ಹೇಳ್ತಾರೆ ತುಪ್ಪದ ಬಿಂದಿಗೆ ತಿಪ್ಪೆಯಲ್ಲಿ ತಪ್ಪನೆ ಬಿತ್ತಲ್ಲೋ ಅಂತ ಹೇಳ್ಬಿಡ್ತಾರೆ. ಅದರಿಂದ ತುಂಬಾ ಚೆನ್ನಾಗಿ ಹೇಳ್ತಾರೆ, ಮುಂದೊಂದು ಮಾತು ಹೇಳ್ತಾರೆ, ಜಯೇನ ವಾಚಾಂ ವಾಚಾಂ ಜಯೇನ, ಮಾತನ್ನ ಗೆಲ್ಲಬೇಕಂತೆ. ಗೆಲ್ಲೋದು ಅಂದ್ರೆ ಏನು ಅಂದರೆ ಒಂದು ಚೂರು, ಯಾವ ಪೀಠಸ್ಥರಾದ ಸ್ವಾಮಿಗಳೇ ಇರಲಿ, ಪಂಡಿತರೇ ಇರಲಿ, ಬ್ರಾಹ್ಮಣರೇ ಇರಲಿ, ಚಿಕ್ಕ ವಟು ಇರಲಿ, ಅವರ ಮನಸ್ಸಿಗೆ ನೋವಾಗುವಂತೆ ನಮ್ಮ ಮಾತು ಬಂತ ಮುಗಿತು ನಮ್ಮ ಕಥೆ, ಬ್ರಹ್ಮ ಶಾಪ ಪಡ್ಕೊಳ್ಳುತ್ತೆ, ಬ್ರಹ್ಮಹತ್ಯಾ ಪಾತಕ್ಕೆ ಬರುತ್ತೆ ಅಂತ ಎಚ್ಚರದಿಂದ ಬಾಯಿಗೆ ಬೀಗ ಬಿಗಿದು ಕೂತಿರಬೇಕು. ಎಲ್ಲಿ ಯಾರಿಗೆ ದ್ರೋಹ ಆಗುತ್ತೋ ಈ ಬಾಯಿಯಿಂದ ಅಂತ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡಿರ್ತಾರೆ ಜ್ಞಾನಿಗಳೆಲ್ಲರೂ ಕೂಡ. ಯಾಕಪ್ಪ ಈ ತಂಟೆ, ಯಾರ ಹತ್ತಿರ ಹೋಗ್ಬಾರ್ದು ಅಂತ ಏಕಾಂತವಾಗಿರ್ತಾರೆ. ಯಾಕೆ ಸುಮ್ಮನೆ ಇರ್ತಾ ಇದ್ರ ಏಕಾಂತವಾಗಿ? ಯಾಕಂದ್ರೆ ಹತ್ತು ಜನ ಸೇರಿದ್ರೆ ಹತ್ತು ಮಾತು ಬಂದೇ ಬರುತ್ತೆ, ಅಲ್ಲಿ ಬಂದ ಕಾಲಕ್ಕೆ ನಾವು ಒಂದು ಮಾತು ಹೇಳಲೇಬೇಕಾಗುತ್ತೆ. ಅದ ಕಾರಣ ವಾಕು ಯಾವಾಗ್ಲೂ ಬಹಳ ಪರುಷವಾದ್ದು. ಇನ್ನೊಬ್ಬರನ್ನ ಚೂರಿ ಹಾಕಿ ತಿವಿಬೇಕಾಗಿಲ್ಲ, ಮಾತಿಂದನೇ ತಿವಿದು ಬಿಡಬಹುದು. ಈ ತರ ಪ್ರವೃತ್ತಿ ಬರುತ್ತೆ. ಆದ ಕಾರಣ ನಿರವೈರ ಸಾಮ್ಯ, ಸಾಮ್ಯ ಅಂತ ಹೇಳ್ತಾರೆ ಸಮತ್ವೇನ. ಇವರು ನನ್ನವರು, ಇವರು ಬೇರೆಯವರು ಎಂಬ ಭಾವನೆ ನೋಡಿ. ಎಲ್ಲಾ ಮಾಡ್ತಾ ಇದ್ರು ಸಾಧನೆ ಇದೊಂದು ಕೂತಿರುತ್ತೆ, ಈ ನನ್ನ ಸರ್ಕಲ್ ಅದು ಬೇರೆ ಸರ್ಕಲ್, ಈ ಕ್ಲೋಸ್ ಸರ್ಕಲ್ ಅದು ಬೇರೆ ಸರ್ಕಲ್ ಅಂತ ಇದೆಲ್ಲ ಕೂತಿರುತ್ತೆ. ಎಲ್ಲಿಗೆ ಹೋದ್ರೂ ಬಿಡಲ್ಲ, ಬ್ರಹ್ಮಹತ್ಯೆ ಹಿಡ್ಕೊಂಡಂತೆ ಯಾವ ಸ್ಥಾನಕ್ಕೆ ಹೋದ್ರೂ ಬಿಡಲ್ಲ, ಹೌದಾ? ಎಲ್ಲ ಕಡೆ ಕೂತಿರುತ್ತೆ. ಅದು ಬಿಟ್ಕೊಂಡವರೇ ಯೋಗಿ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಒಟ್ಟಾರೆ ನನ್ನವರು ಅಂತ ಇಲ್ಲ, ಬೇರೆಯವರು ಅಂತ ಇಲ್ಲ, ಎಲ್ಲ ಹರಿಭಕ್ತರೇ, ಎಲ್ಲರೂ ಬೇಕಾದವರೇ, ಎಲ್ಲ ರೀತಿಯಲ್ಲಿ ಬೇಕಾಗಿದ್ದೆ, ಹೌದಾ? ಈ ರೀತಿಯಾಗಿ ಬರಬೇಕು. ಇನ್ನ ಹೌದು, ಸಾಮ್ಯ ಅನ್ನೋದು ಬೇಕಲ್ಲ, ಎಲ್ಲ ಒಂದೇ. ಇದೊಂದು ನಮ್ಮಲ್ಲಿ ಬರಬೇಕು, ಎಲ್ಲ ಮಠಗಳು ಒಂದೇ, ಎಲ್ಲ ಸ್ವಾಮಿಗಳು ಒಂದೇ. ಅಂದ್ರೆ ಒಂದೇ ಅಂದ್ರೆ ಎಲ್ಲರೂ ಪೂಜ್ಯರೇ, ಎಲ್ಲ ಮಠಗಳು ಪೂಜ್ಯವಾದ್ದೇ, ನಾವೆಲ್ಲರೂ ಮಾಧ್ವರೇ, ನಾವೆಲ್ಲ ಒಂದೇ. ಈ ಭಾವನೆ ಸದಾ ನಮ್ಮಲ್ಲಿರಬೇಕು. ಇಲ್ಲದಿದ್ರೆ ಏನಾಗುತ್ತೆ? ಈ ಮಠ ಮಠಗಳ ಜಗಳಾಟ ಅಂದ್ರೆ ನಮ್ಮಲ್ಲಿ ಅಭಿಮಾನ ಇರಲಿ. ನಮ್ಮನ್ನ ಪ್ರತ್ಯೇಕವಾಗಿ ಸಲಹಿದಂಥ ಗುರುಮಠ ಅಂತ ಒಂದಿರುತ್ತೆ, ಎಲ್ಲರನ್ನ ಒಂದೇ ಮಠದಿಂದ ಸಲಹೆ ಆಗಲ್ಲಲ್ಲ. ಪ್ರಕಾರ ಆ ಮಧ್ವಾಚಾರ್ಯರು ನಾನಾ ಭಾಗ ಮಾಡಿ ಮಠಗಳು ಅಂತ ಮಾಡಿದರು, ಆಯಾ ಪ್ರಾಂತಕ್ಕೆ ಒಬ್ಬೊಬ್ಬ ಗುರುಗಳು ಇರಲಿ ಅಂತ. ಅಷ್ಟು ಮಾತ್ರಕ್ಕೆ ಆ ಗುರುಗಳಿಂದ ಅನುಗ್ರಹ ಪಡೆದದ್ದಕ್ಕೆ ಅಲ್ಲಿ ವಿಶೇಷ ಭಕ್ತಿ ಇರಲಿ, ಯಾರೂ ಬೇಡ ಅಂಬಲ್ಲ. ಆದರೆ ಆ ಕಾರಣದಿಂದ ಮಿಕ್ಕದ್ದು ಮಠಗಳೇ ಅಲ್ಲ ಎಂಬ ದೃಷ್ಟಿ ಅಲ್ಲಿ ಸ್ವಾಮಿಗಳೇ ಅಲ್ಲ. ಈ ತರ ಭೀಕರವಾಗಿರತಕ್ಕಂತಹ ಪ್ರವೃತ್ತಿ ಕಲಿಕೊಡುತ್ತಾನೆ, ಅದು ಬಾರದಂತೆ ನಮ್ಮಲ್ಲಿ ನಾವು ನೋಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದು, ತುಂಬಾ ಕಡೆ ನಾವು ಅಂತ ಆಲೋಚನೆಗಳು ಬರ್ತಾ ಇರುತ್ತೆ, ಅಯ್ಯೋ ಹೀಗೆ ಹಾಗೆ ಅತಿಥೆಯನ್ನು ಹೋಗ್ತಾ ಇರುತ್ತೆ, ಅತಿಥೆಯನ್ನು ಆಗ್ತಾ ಇರುತ್ತೆ, ಅದು ಬರಬಾರದು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಉಪಶಮೇನ, ಉಪಶಮ ಅಂದ್ರೆ ಸದಾ ಭಗವಂತನಲ್ಲಿ, ಉಪ ಸಮೀಪದಲ್ಲಿ, ಸದಾ ದೇವರ ಪಾದದಲ್ಲಿ ಮನಸ್ಸಿರಬೇಕು. ಅದಕ್ಕೆ ಉಪಶಮ ಶಬ್ದಕ್ಕರ್ಥ ಶಮೇನ ಅಂತ ಅರ್ಥವನ್ನು ಕೊಡುತ್ತಾರೆ. ಶಮ ಅಂದರೆ ಶಮೋ ಮನ್ನಿಷ್ಠತ ಬುದ್ಧೇ, ಭಗವಂತನಲ್ಲಿ ಬುದ್ಧಿ ಸದಾ ಇರುವುದು ಶಮ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಜಿಹಾಶಯ ದೇಹ ವಿಹಾತ್ಮ ಬುದ್ಧೇ, ಅಂದರೆ ದೇಹ ಇದು ನಾನು, ದೇಹಕ್ಕೆ ಸಂಬಂಧಪಟ್ಟದ್ದೆಲ್ಲ ನನ್ನದು ಎಂಬ ಬುದ್ಧಿ ಅದನ್ನು ಬಿಡಬೇಕು, ಅದರ ಮೇಲೆ ಅಸಹ್ಯ ಬರಬೇಕು. ಅಯ್ಯ ನಾನು ಬೇರೆ, ಈ ದೇಹ ಬೇರೆ, ದೇಹಕ್ಕೆ ಸಂಬಂಧಪಟ್ಟದ್ದು ಯಾವುದು ನಂದಲ್ಲ, ಆದರೆ ಈ ದೇಹವೇ ನಾನು ಅಂತ ಬರ್ತಾ ಇದೆ, ಸಂಬಂಧಪಟ್ಟದ್ದೆಲ್ಲ ನಂದು ಅಂತ ಬರ್ತಾ ಇದೆ, ಇದು ಬಂದದ್ದಕ್ಕೆ ಇಲ್ಲಿ ಕೂತಿದ್ದೇನೆ, ಇದು ಬಿಟ್ಟರೆ ಸಾಕು ನಾನು ಹೊರಡುತ್ತೇನೆ, ಆದ್ದರಿಂದ ಈ ಒಂದು ಭಾವನೆ ಬೇಡ ಅಂತ ಅದರ ಮೇಲೆ ಜುಗುಪ್ಸೆ ಬರಬೇಕಂತೆ. ನಂತರ ಅಲ್ಲಿ ಮತ್ತೆ ಪ್ರಶ್ನೆ, ಎಷ್ಟು ಕಾಲ ಕೇಳ್ತಾ ಇದ್ರು ಇವ್ಯಾವ ಬರ್ತಾ ಇಲ್ಲಲ್ಲ, ನಮಗೆ ಸಾರೋಧಾರ ಕೇಳ್ತೀವಿ, ಭಾಗವತ ಕೇಳ್ತೀವಿ, ಬರಬೇಕು ಬರಬೇಕು ಅಂತ ಹೇಳ್ತಾರೆ, ಬರೋದೇ ಇಲ್ಲಲ್ಲ, ಏನು ಮಾಡಬೇಕು ಬರಲಿಕ್ಕೆ? ಒಂದೇ, ಅದು ಬರಬೇಕು ಅಂದ್ರೆ ನಾವು ತಂದುಕೊಂಡ್ರೆ ಬರಲ್ಲ, ಇವೆಲ್ಲ ಸ್ವಾಮಿ ಕೊಟ್ರೆ ಬರುತ್ತೆ. ಇದು ಸ್ವಾಮಿ ಹೇಳಿಸ್ತಾ ಇದ್ದಾನೆ ಭಾಗವತದಲ್ಲಿ, ಇವೆಲ್ಲ ನಿಮಗೆ ಬರಬೇಕಾಗಿದ್ದು. ಹಾ, ಬರಬೇಕು ಅಂದ್ರೆ ಏನು ಮಾಡಬೇಕು ಅಂದ್ರೆ, ನೀವಾಗಿ ತಂದುಕೊಂಡ್ರೆ ಬರಲ್ಲ, ನಾನಾಗಿ ಕೊಟ್ರೆ ಬರುತ್ತೆ, ನನ್ನ ಕಾಲಿಗೆ ಬಿದ್ರೆ ಕೊಡ್ತೇನೆ ಅಂತ. ನಾವು ಈ ಅರ್ಜೆಂಟ್ ಅಲ್ಲಿ ಹೋಗ್ತಾ ಇರ್ತೀವಿ, ಎಲ್ಲದರಲ್ಲೂ ಅರ್ಜೆನ್ಸಿ ಇರುತ್ತೆ. ಈ ಗಾದೆ, ಚಿಕ್ಕ ಗಾದೆ ಇದೆ, ಈ ವೆಂಕ ಪಣಂಬೂರಿಗೆ ಹೋದ ಅಂತ ಒಂದು ಗಾದೆ. ಕೆಲಸ ಮಾಡೋನಿದ್ದ ಮನೆಯಲ್ಲಿ, ಬಹಳ ಒಳ್ಳೆಯವ, ತುಂಬಾ ಕೆಲಸ ಮಾಡ್ತಾನೆ, ಶ್ರದ್ಧಾವಂತ, ಯಜಮಾನರ ಬಾಯಿಯಿಂದ ಬರೋದೇ ತಡ, ಥಟ್ ಅಂತ ಮಾಡಿಬಿಡ್ತಾನೆ, ಬರ್ಲಿಕ್ಕೆ ಮೊದಲೇ ಮಾಡಿಬಿಡ್ತಾನೆ. ಒಂದು ರಾತ್ರಿ ಗಂಡ ಹೆಂಡತಿ ಕೂತ್ಕೊಂಡು ರಾತ್ರಿ ಮಾತಾಡ್ಕೊಳ್ತಾ ಇದ್ದಾರೆ, ಈ ಎಂತನ್ನ ಪಣಂಬೂರಿಗೆ ಕಳಿಸ್ಬೇಕು ಅಂತ. ವಾ ಎದ್ದಿದ್ದ, ಅವ್ರು ಮಾತಾಡ್ಕೊಳ್ಳುವಾಗ ಅವನಿಗೆ ಕೇಳಿಸ್ತು, ಅವನಿಗೆ ವಿಪರೀತ ಯಜಮಾನರ ಮೇಲೆ ಭಕ್ತಿ. ಅದಕ್ಕೆ ಇವರು ನನಗೆ ಹೇಳಲಿಕ್ಕೆ ಮೊದಲೇ ಕೆಲಸ ಮಾಡಬೇಕು ಅಂತ ಮನಸ್ಸಿಗೆ ಬಂತು. ಅವ್ರು ಹೇಳಲಿಕ್ಕೆ ಮೊದಲೇ ರಾತ್ರಿ ಹೊರಟೋದ, ಅವ್ರು ಬೆಳಿಗ್ಗೆ ಏಳು ಹೊತ್ತಿಗೆ ಇವನು ಕಾಣಿಸಲೇ ಇಲ್ಲ. ಆ ಹೊತ್ತಿಗೆ ಪಣಂಬೂರಲ್ಲಿದ್ದ, ಖುಷಿಯೋ ಖುಷಿಯೋ ಅವನಿಗೆ, ನಮ್ಮ ಯಜಮಾನರು ಹೇಳಿದ ಪ್ರಕಾರ ಪಣಂಬೂರಿಗೆ ಬಂದೆ ಅಂತ. ಆದಮೇಲೆ ಶುರುವಾಯಿತು, ಯಾಕೆ ಬಂದೆ, ಯಾಕೆ ಹೋಗಿ ಕೇಳಿದ್ರು, ಇದು ಕೇಳಲಿಲ್ಲಲ್ಲ, ಔಷಧದಿಂದ ಹೋಗಬೇಕು ಅಂತ ತಿಳ್ಕೊಂಡು ಬಂದ್ಬಿಟ್ಟೆ ಅಷ್ಟೇ, ಬಂದ ಮೇಲೆ ಏನು ಮಾಡಬೇಕು ತಿಳ್ಕೊಂಡಿಲ್ಲ ಅಂತ ದುಃಖ. ಅದೇ ಹೇಳ್ತಾ ಇದ್ದಾರೆ, ನಾವು ಕೂಡ ಭಾಗವತ ಗೀತ ಎಲ್ಲ ಉಪದೇಶ ಕೇಳ್ತೀವಿ. ಕೃಷ್ಣ ಹೇಳ್ತಾನೆ, ನಿಮಗೆ ಈ ಗುಣಗಳು ಬರಬೇಕು, ಈ ದುರ್ಗುಣಗಳು ಹೋಗ್ಬೇಕು, ಹೀಗಾಗಬೇಕು ಅಂತೆಲ್ಲ ಉಪದೇಶ ಬರುತ್ತೆ. ಇಮ್ಮಿಡಿಯೇಟ್ ಸ್ಟಾರ್ಟ್, ಆ ಗುಣಗಳು ತಂದ್ಕೋಬೇಕು, ದುರ್ಗುಣ ಬಿಡಬೇಕು ಅಂತ ಶುರು ಮಾಡಿದ್ದೆ. ಆಗೋದಿಲ್ಲ, ಅವಾಗ ದೇವರಂತಾನೆ, ಸ್ವಲ್ಪ ನಿಲ್ಲಯ್ಯ, ನಾನು ಹೇಳಿದ್ದೇನು ಪೂರ್ತಿ ಕೇಳು, ನಿನ್ನಲ್ಲಿ ಈ ಗುಣಗಳು ಬರಬೇಕು, ಈ ದುರ್ಗುಣಗಳು ಹೋಗಬೇಕು, ಹೋಗಬೇಕಾದರೆ ನಿನ್ನ ಮೂಲಕ ನಾನು ಪ್ರಯತ್ನ ಮಾಡಿಸಿ ತರಿಸಬೇಕು. ಅದೇ ಗೊತ್ತಿಲ್ಲದೆ ಹೋದರೆ ಏನು ಉಪಯೋಗ? ನಿನ್ನಲ್ಲಿ ನಿಂತು ನಾನು ದುರ್ಗುಣ ಬಿಡಿಸಬೇಕು, ನಿನ್ನಲ್ಲಿ ನಿಂತು ನಾನು ಸದ್ಗುಣ ಕೊಡಿಸಬೇಕು. ನಾನು ಕೊಟ್ರೆ ಉಂಟು, ಇಲ್ಲದಿದ್ರೆ ಇಲ್ಲ, ಇದೇ ತಿಳ್ಕೊಳ್ಳೋಣ ಮುಂದೆ ಹೋಗ್ಬಿಡ್ತಾ ಇದೆಯಲ್ಲ. ಆದ್ದರಿಂದ ಭಾಗವತದಲ್ಲಿ ಏನೇನು ಬರ್ತಾ ಇದೆ, ಕೊನೆಗೆ ಸೀಕ್ರೆಟ್ ಎಲ್ಲಿದೆ, ಅವನ ಚಿಂತನೆ ಮಾಡಿದರೆ ಬರುತ್ತೆ ಎಂಬುದು ತಲೆಯಲ್ಲಿ ಉಳಿಯಬೇಕು. ಸಾಮಾನ್ಯ ಎಲ್ಲಿ ಹೋಗ್ತಾ ಇರುತ್ತೆ ಅಂದ್ರೆ, ಇವೆಲ್ಲ ಗುಣಗಳು, 30 ಧರ್ಮಗಳು ಭಾಗವತದ್ದು ಪಟ್ಟಿ ಕೊಡ್ತಾ ಇದ್ದೇವೆ, ನೀವು ನಾಳೆಯಿಂದೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಅಂತ ನಾವು ಹೇಳೋದು. ಆಯ್ತು ಆಚಾರ್ಯ ಅಂತ ನೀವು ಹೊರಟು ಹೋಗೋದು, ಯಾರಿಗೂ ಏನು ಬರಲ್ಲ. ಯಾಕೆ ಬರಲ್ಲ? ಕೊಡೋ ನಾಥನ ಪಾದ ಹಿಡಿಯಲ್ಲ, ನಾವೇ ತಂದ್ಕೋಬೇಕು ಅಂತ ಪ್ರಯತ್ನ ಮಾಡ್ತೀವಿ, ಅಪ್ಪನ ಹಣೆ ಸಿಗಲ್ಲ, ಭಾಗವತ ಧರ್ಮ ಹಾಗೆ ಉಳಿದಿರುತ್ತೆ, ನಾವು ಹೀಗೆ ಉಳಿದಿರುತ್ತೇವೆ. ಯಾವಾಗ ಬರುತ್ತೆ? ಒಳಗಿರುವ ಸ್ವಾಮಿಯ ಶರಣಾಗತರಾದರೇ ಮಾತ್ರ ಬರುತ್ತೆ. 30 ಭಾಗವತ ಧರ್ಮಗಳು ಅಂದ್ರೂ, 30 ಗುಣಗಳು ಅಂದ್ರೂ ಒಂದೇ. ಆ ಗುಣಗಳು ನಮ್ಮಲ್ಲಿ ಮೂಡಬೇಕಾದರೆ ಒಂದೇ ಉತ್ತರ ಕೊಡುತ್ತಾರೆ. ಬಿಂಬ ಪ್ರತಿಬಿಂಬತ್ವ, ಜೀವ ಪ್ರತಿಬಿಂಬನಾದ್ದರಿಂದ ಅರಣ್ಯಕಾಚಾರ ಹೇಳುತ್ತಾರೆ, ಬಿಂಬ ಗುಣಪ್ರಿಯಾದಿ ವಿರೇವ ಗುಣಪ್ರಿಯಾದಿಮಾನ್ ಭವತಿ. ಭಗವಂತ ಏನೇನು ಗುಣ ನಮ್ಮಲ್ಲಿ ಪ್ರಕಟ ಮಾಡುತ್ತಾನೆ ಅಂತಹ ಗುಣ ನಮ್ಮಲ್ಲಿ ಬರುತ್ತೆ. ಆದ್ದರಿಂದ ನಾವು ವಿಶೇಷವಾಗಿ ನಮ್ಮಲ್ಲಿ 30 ಭಾಗವತ್ ಧರ್ಮಗಳು ಬರಬೇಕಂದ್ರು, ನಮ್ಮಲ್ಲಿರುವ ದುರ್ಗುಣಗಳು ಹೋಗಬೇಕಂದ್ರು ಭಗವಂತನ ಶರಣಾಗತಿ ಆಗಬೇಕು. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಅಧ್ಯಾತ್ಮ ಯೋಗೇನ ವಿವಿಕ್ತ ಸೇವೆಯ ಪ್ರಾಣೇಂದ್ರಿಯಾತ್ಮಾಭಿಜಯೇನ ಸಮ್ಯಕ್ ತಚ್ಛ್ರದ್ಧಯ ಬ್ರಹ್ಮಚರ್ಯೇನ ಶಶ್ವತ್ ಅಸಂಪ್ರಮಾದೇನ ದೇನ ವಾಚಾ. ಅಧ್ಯಾತ್ಮ ಯೋಗೇನ ಅಂದ್ರು, ಅಧ್ಯಾತ್ಮ ಯೋಗ ಅಂದ್ರೆ ಏನು ಅಂದ್ರೆ, ಅಧಿ ಆತ್ಮ, ಆತ್ಮ ಅಂದ್ರೆ ಜೀವ, ಜೀವನೊಳಗೆ ಅಧಿ ಒಳಗಿರತಕ್ಕಂತಹ ಭಗವಂತನನ್ನ ಅಧ್ಯಾತ್ಮ ಅಂತ ಕರೀತಾರೆ. ಅವನಲ್ಲಿ ಮನಸ್ಸನ್ನ ಇಡೋದು ಅಧ್ಯಾತ್ಮ ಯೋಗ ಅಂದ್ರೆ, ಹೃದಯದ ಒಳಗೆ ಇರುವ ಭಗವಂತನ ಪದಾರವಿಂದದಲ್ಲಿ ಸತತ ಮನಸ್ಸನ್ನ ಇಡುವುದೇ ಅಧ್ಯಾತ್ಮ ಯೋಗ. ಅದು ಹೇಗೆ ಸದಾ ಇರ್ಲಿಕ್ಕೆ ಋಷಿಗಳಂತೆ ನಮಗಾಗಲ್ಲ ಅಂದ್ರೆ, ಅದಕ್ಕೆ ಉಪಾಯವನ್ನು ತಿಳಿಸಿಕೊಡುತ್ತಾರೆ. ಸದಾ ನಡೆಯುವಂತಹ ಕರ್ಮಗಳಲ್ಲಿ, ಇಂದ್ರಿಯಗಳಲ್ಲಿ, ಪದಾರ್ಥಗಳಲ್ಲಿ ಸರ್ವತ್ರ ಭಗವಂತನನ್ನ ನೆನೆಯುತ್ತಾ ಅವನೇ ಹೃದಯ ಸ್ಥಿತ ಸ್ವಾಮಿ, ಇವನೇ ಮಾಡಿಸ್ತಾ ಇದ್ದಾನೆ ಎಂಬ ಎಚ್ಚರ ಸದಾ ಪ್ರತಿಯೊಂದು ಕೆಲಸದಲ್ಲಿ ಬಂದರೆ ಸುಲಭವಾಗಿ ಭಗವಂತನ ನೆನಪು ನಮಗೆ ಬರಲಿಕ್ಕೆ ಸಾಧ್ಯ. ಅಧ್ಯಾತ್ಮ ಯೋಗೇನ, ಅದಕ್ಕೆ ಯೋಗ ಅಂದ್ರೆ ಉಪಾಯ, ದೇವರಲ್ಲಿ ಮನಸ್ಸಿಡಲಿಕ್ಕೆ ಬೇಕಾದ ಉಪಾಯವೇ ಅಧ್ಯಾತ್ಮ ಯೋಗ. ಅದನ್ನ ತುಂಬಾ ಚೆನ್ನಾಗಿ ತಿಳಿಸಿಕೊಡ್ತಾರೆ ದಾಸರಾಯರು. ಸತತ ವಿಷಯೇಂದ್ರಿಯಗಳಲ್ಲಿ ಪ್ರವಿತತ ನೆನೆಸಿ ರಾಜಿಸುವ ಲಕ್ಷ್ಮೀಪತಿಗೆ ಸರ್ವ ಸಮರ್ಪಣೆಯು ಮಹಪೂಜೆ ಸದುಪಾಯ. ಹಾಗಾದರೆ ನಾವು ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ನಾವು ಮಾಡೋದೇನಯ್ಯ ಅಂದರೆ, ಒಂದು ಮಾತಲ್ಲಿ ಹೇಳಬೇಕಾದ್ರೆ ಸುಖ ಪಡಲಿಕ್ಕೆ ಪ್ರಯತ್ನ. ಬಾಯಿಯಿಂದ ತಿಂದು ಕುಡಿದು ಮಾತಾಡಿ, ಕಣ್ಣಿಂದ ನೋಡಿ, ಕಿವಿಯಿಂದ ಕೇಳಿ, ಮೂಗಿಂದ ಒಳ್ಳೆ ವಾಸನೆ ನೋಡಿ, ಎಲ್ಲಾ ರೀತಿಯಲ್ಲೂ ಸುಖ ಪಡಲಿಕ್ಕೆ ಪ್ರಯತ್ನ ಜೀವಿ ಮಾಡೋದು. ಶಾಸ್ತ್ರಕಾರರಂದ್ರು ಅನಿಷಿದ್ಧ ಭೋಗ ಪರಿತ್ಯಾಗಿ ಪಶುರೇವನ ಸಂಶಯ ಅಂತ. ಭಗವಂತ ಏನು ಭೋಗಗಳನ್ನು ಕೊಡ್ತಾನೆ ಅದು ಪಟ್ಟು ಅವನಿಗೆ ಅರ್ಪಣೆ ಮಾಡಯ್ಯ, ಸುಖ ಪಡೋದೇ ಸಾಧನೆ. ಹೌದಾ ಅಂದ್ರೆ ಆ ಸುಖ ಪಡೋ ಕಾಲಕ್ಕೆ ಎರಡು ಬೇಕು, ಒಂದು ಇಂದ್ರಿಯಗಳು ಬೇಕು, ಇಲ್ಲದಿದ್ರೆ ಸುಖ ಪಡ್ಲಿಕ್ಕಾಗಲ್ಲ, ಪದಾರ್ಥಗಳು ಬೇಕು. ಹಾಗಾದರೆ ಪದಾರ್ಥ ಸುಖ ಕೊಡತಾ ಇಲ್ಲ, ಪದಾರ್ಥದೊಳಗೆ ದೇವ ಸುಖ ಕೊಡುತ್ತಾನೆ. ಇಂದ್ರಿಯಗಳೇ ಸುಖ ಕೊಡಲ್ಲ, ಇಂದ್ರಿಯದಲ್ಲಿ ದೇವರು ಸುಖ ಕೊಡುತ್ತಾರೆ. ಹಾಗಾದರೆ ಪದಾರ್ಥದಲ್ಲಿರುವ ದೇವರನ್ನ, ಇಂದ್ರಿಯದಲ್ಲಿರುವ ದೇವರನ್ನ ನೆನೆದು ಸುಖ ಪಟ್ಟರೆ ಆಯಿತು, ಅದೇ ದೊಡ್ಡ ಸಾಧನ ಅಂದ್ರು. ಅದಕ್ಕೆ ಊಟ ಮಾಡುವಾಗ ಊಟದ ಪದಾರ್ಥದಲ್ಲಿ ಭಗವಂತನ ಸ್ಮರಣೆ, ಇಂದ್ರಿಯದಲ್ಲಿ ಭಗವಂತನ ಸ್ಮರಣೆ, ನೀನೇ ಸುಖ ಕೊಟ್ಟಿಯ ಅಂದ ದೇವರಿಗೆ ಅರ್ಪಣೆ, ಸಾಕು ದೊಡ್ಡ ಸಾಧನೆ, ಊಟ ಮಾಡಿದ್ದೆ ದೊಡ್ಡ ಸಾಧನೆ. ಈ ತರ ಎಲ್ಲಾ ಕರ್ಮಗಳಲ್ಲೂ ಆಯಾ ಪದಾರ್ಥಗಳಲ್ಲಿ, ಆಯಾ ಇಂದ್ರಿಯಗಳಲ್ಲಿ ಭಗವಂತನನ್ನ ಸದಾ ಸ್ಮರಣೆ ಮಾಡುವುದೇ ಅಧ್ಯಾತ್ಮ ಯೋಗ ಅಂತ ಹೇಳ್ತಾರೆ. ಅದರಂತರ ವಿವಿಕ್ತ ಸೇವೆಯ, ವಿವಿಕ್ತ ಸೇವಾ ಅಂದರೆ ವಿವಿಕ್ತ ದೇಶ ಸೇವಾ, ಏಕಾಂತವಾಗಿ ಆದಷ್ಟು ಏಕಾಂತವಾಗಿರಬೇಕಂತ. ಅದಕ್ಕೆ ನೋಡಿ ತುಂಬಾ ಜನ ಸ್ವಾಮಿಗಳು ದಾಸರ ವೃಂದಾವನ ಕಟ್ಟೆಗಳೆಲ್ಲ ಎಲ್ಲೆಲ್ಲೋ ಹಳ್ಳಿಗಳಲ್ಲಿರುತ್ತೆ, ಸಿಟಿಯಲ್ಲಿ ಯಾರು ಕೂಡಲಿಕ್ಕೆ ಹೆಚ್ಚು ಬರಲ್ಲ. ಯಾಕೆಂದ್ರೆ ಏಕಾಂತ ಪ್ರದೇಶದಲ್ಲಿ ಜೀವನದಲ್ಲಿ ಏನು ಮಾಡಬೇಕು ಎಂಬುದು ಕನ್ಫರ್ಮ್ ಆಗಬೇಕು, ಅದು ಮಾಡಲಿಕ್ಕೆ ಏಕಾಂತದಲ್ಲಿ ಕೂತ್ಬಿಡ್ತಾರೆ. ಆ ಕೆಲಸದಲ್ಲೇ ಚಿಂತನೆ, ದೇವರನ್ನ ಚಿಂತನೆ ಮಾಡುವುದೇ ಜೀವನದ ಗುರಿ ಅಂತ ನಿಶ್ಚಯ ಆದ ಮೇಲೆ ಅದಕ್ಕೆ ಜನರ ಕೆಲಸ ಏನಿದೆ, ಒಬ್ಬರೇ ಕೂತ್ರೆ ಸಾಕು ಚಿಂತನೆ ಬರ್ತಾ ಇರುತ್ತೆ. ದೇವರ ಸ್ಮರಣೆಯೇ ಜೀವನದ ಗುರಿ ಎಂಬ ಎಚ್ಚರ ಬರೋ ಪರ್ಯಂತ ಗುರುವಿನ ಅಂಟು, ನಂತರ ಗುರುವನ್ನ ಮನಸ್ಸಲ್ಲೇ ನಿಲ್ಲಿಸಿಕೊಂಡು ಒಬ್ಬನೇ ಚಿಂತನೆ ಮಾಡುತ್ತಾ ಇದ್ರೆ ಮುಗಿಯಿತು. ಅದಕ್ಕೆ ಏಕಾಂತ ಸೇವಾ ಸದಾ ಇರಬೇಕು. ವಿವಿಕ್ತ ಸೇವೆಯ ಇನ್ನೊಂದರ್ಥ, ನಮಗೂ ಕೂಡ ಈ ತರ ಏಕಾಂತದಲ್ಲಿ ಭಗವಂತನ ಚಿಂತನೆ ಮಾಡುವ ಬುದ್ಧಿ ಯಾವಾಗ ಬರುತ್ತೆ ಅಂದ್ರೆ, ವಿವಿಕ್ತ ಸೇವೆಯ ವಿವಿಕ್ತರಾದವರು ಯಾರಿರ್ತಾರೆ ಅಂಥವರನ್ನ ಸೇವಾ ಮಾಡಿದರೆ. ವಿವಿಕ್ತರು ಯಾರು ಅಂದ್ರೆ ವಿ ಭಗವಂತನಲ್ಲಿ, ವಿವಿಕ್ತರು ಅಂದ್ರೆ ಭಗವಂತನಲ್ಲೇ ಅಂಟಿರುವವರು, ಅವರ ಸಂಘ ಬಂದರೆ ಸೇವಾ ಮಾಡಿದರೆ ನಾವು ಕೂಡ ಬೇರೆದನ್ನ ಬಿಡಿಸಿ ಭಗವಂತನಲ್ಲೇ ಇರಲಿಕ್ಕೆ ಸಾಧ್ಯ. ಇನ್ನ ಪ್ರಾಣ ಜಯೇನ ಇಂದ್ರಿಯ ಜಯೇನ ಆತ್ಮ ಜಯೇನ, ಅದಕ್ಕೆ ಪ್ರಾಣ ಇಂದ್ರಿಯ ಆತ್ಮ ಅಭಿಜಯೇನ ಸಮ್ಯಕ್ ಅಂತ ಹೇಳ್ತಾ ಇದ್ದಾರೆ. ಈ ಶಬ್ದಗಳು ನೋಡಿದಾಗ ಆಶ್ಚರ್ಯ ಆಗುತ್ತೆ. ಅಲ್ಲಿ ಪ್ರಾಣ ಜಯ ಬರಬೇಕಂತೆ. ಹೇಗ್ ಬರಬೇಕು? ಸಾಮಾನ್ಯ ಜಯ ಬಂದ್ರೆ ಸಾಲದು, ಅಭಿಜಯೇನ ಅಂದ್ರು. ಆ ಅಭಿಜಯವೂ ಬಂದ್ರೆ ಸಾಲದು, ಸಮ್ಯಕ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಪ್ರಾಣಾಯಾಮದಿಂದ ವಾಯು ನಿಗ್ರಹವನ್ನ ನಾವು ಮಾಡ್ತಾ ಬರಬೇಕು. ಈ ಸಬ್ಜೆಕ್ಟೇ ನಮಗ್ ಗೊತ್ತಿರಲ್ಲ, ಎಲ್ಲೂ ಹೇಳಲ್ಲ. ಎಲ್ಲಾದ್ರೂ ಹೇಳಿದ್ರ ನಿಮ್ಗೆ ಇಷ್ಟು ಸಲ ಎಲ್ಲ ಪುರಾಣ ಕೇಳ್ತಾ ಇದ್ದೀರಲ್ಲ, ಎಂದಾದ್ರೂ ಪುರಾಣದಲ್ಲಿ ಸಬ್ಜೆಕ್ಟ್ ಪ್ರಾಣಾಯಾಮ ನೀವು ಹೇಗ್ ಮಾಡಬೇಕು ಅಂತ ಕಂಟಿನ್ಯೂಸ್ ಆಗಿ ಒಂದು ಪುರಾಣದ ಒಂದು ವಾರ ದಿವಸ ಹೇಳಿದ್ರೆ ಯಾರಾದ್ರೂ ಹೇಳಿಲ್ಲ, ನೀವು ಕೇಳಿಲ್ಲ, ನೀವು ಕೇಳಿಲ್ಲ, ಅವ್ರು ಹೇಳಿಲ್ಲ, ನೀವ್ಯಾಕೆ ಕೇಳಿಲ್ಲ? ಹಾ, ಕೇಳಬೇಕು ಅಂದ್ರೆ ನಿಮ್ಗೆ ಗೊತ್ತೇ ಇಲ್ಲ. ಪ್ರಾಣಾಯಾಮದ ಕುರಿತು ಕೇಳಬೇಕು ಅಂದ್ರೆ ಯಾಕೆ ಗೊತ್ತಿಲ್ಲ? ಅದನ್ನು ಮಾಡಲೇಬೇಕು ಎಂಬುದು ಯಾರು ಹೇಳಿಲ್ಲ. ಯಾರು ನಾನಿವತ್ತು ಹೇಳಿದ್ರೆ ಪ್ರಾಣಾಯಾಮ ನಿತ್ಯ ನೀವು ಮಾಡಲೇಬೇಕ್ರಿ, ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಹೌದಾ ಆಚಾರ ಹೇಗೆ ಮಾಡ್ಬೇಕು ಅಂತ ನೀವು ಬರ್ತೀರಾ. ಅಂದ್ರೆ ಮಾಡಲೇಬೇಕು ಎಂಬ ಎಚ್ಚರ ಇಲ್ಲ, ಆದ್ದರಿಂದ ಹಾಗಾಗ್ತಾ ಇದೆ. ಪ್ರಾಣಾಯಾಮ ಎಲ್ಲರೂ ಮಾಡಲೇಬೇಕಾದ ವಿಚಾರ. ಅದು ನೋಡಿ, ಎಲ್ಲರಿಗೂ ಇದ್ದೇ ಇರುತ್ತೆ. ಪ್ರಾಣಾಯಾಮ್ಯ ಅಂತ ಶುರು ಮಾಡ್ತಾರೆ ಅಂದ್ರೆ ಬೆಳಗ್ಗೆದ್ದು ಪ್ರಾಣಾಯಾಮ ಎಷ್ಟು ಸಲ? ಮಾಮೂಲಾಗಿ ನಮಗೆ ಸ್ನಾನ, ಸಂಧ್ಯಾ, ಪೂಜಾ, ವೈಶ್ವದೇವ, ಪರಿಹರಣ ಇವೆಲ್ಲ ತ್ರಿಕಾಲ ಸಂಧ್ಯಾ, ಇಷ್ಟರಲ್ಲಿ ಕೊಟ್ಟ ಪ್ರಾಣಾಯಾಮ ಸರಿಯಾಗಿ ಮಾಡಿದರೆ, ಅವರವರಿಗೆ ಕೊಟ್ಟ ಮಂತ್ರ ಜಪಗಳಲ್ಲಿ ಪ್ರಾಣಾಯಾಮ ಇವೆಲ್ಲ ಸರಿಯಾಗಿ ಮಾಡಿದರೆ ಸಾಕು, ಮೋಕ್ಷವನ್ನು ನೋಡುತ್ತೆ. ಅಷ್ಟು ಪ್ರಾಣಾಯಾಮ ಕೊಟ್ಟಿರ್ತಾರೆ. ಆದರೆ ಅದೆಲ್ಲ ಮಾಡ್ತಾ ಇರ್ತೀವಿ, ಪ್ರಾಣಾಯಾಮ ಮಾಡುವ ರೀತಿ ಗೊತ್ತಿಲ್ಲ, ಪೇಷನ್ಸ್ ಇಲ್ಲ, ಟೈಮ್ ಇರಲ್ಲ. ಯಾಕೆ? ಈ ಮೂಗಿಂದ ಸೆಳೀಬೇಕು, ಆ ಮೂಗಿಂದ ಬಿಡಬೇಕು, ಮತ್ತಿನ್ನೊಂದು ಮೂಗಿಂದ ತಗೋಬೇಕು ಗಾಳಿ, ನಿಲ್ಲಿಸಬೇಕು. ಆ ಬಿಡೋ ಕಾಲಕ್ಕೆ, ತಗೊಳ್ಳೋ ಕಾಲಕ್ಕೆ, ನಿಲ್ಲಿಸೋ ಕಾಲಕ್ಕೆ ಮಂತ್ರ ಜಪ ಮಾಡಬೇಕು. ಅಪ್ಪ, ಇಷ್ಟಿದೆಯಾ ಪ್ರಾಣಾಯಾಮ? ಏನು ಪ್ರಾಣಾಯಾಮ ಅಂದ್ರೆ ಮೂಗು ಹಿಡಿಯೋದೇ ಪ್ರಾಣಾಯಾಮ ಅಂದ್ಕೊಂಡಿದ್ದು ಅಷ್ಟೇ ಹೊರತು, ಪ್ರಾಣಾಯಾಮ್ಯ ಅಂದ್ಕೊಳ್ಳೆ ಹೀಗೆ ಹಿಡ್ಕೊಂಡಿರ್ತಾರೆ ಹುಡುಗರು ಇರ್ತಾರೆ ನೋಡಿ, ಆಟ ಆಡ್ತಾ ಇರ್ತಾರೆ ಆ ತರ, ಹೀಗೆ ಮೂಗು ಹಿಡ್ಕೊಂಡು ಹೀಗೆ ನೋಡ್ತಾ ಇರ್ತಾರೆ ಎಲ್ಲರೂ ಕೂಡ. ಏನದು ಪ್ರಾಣಾಯಾಮ ಅಂದ್ರೆ? ಮೂಗು ಹಿಡಿಯೋದಲ್ಲ, ಒಂದು ಹೊಳ್ಳೆಯಿಂದ, ಮೂಗಿನ ಹೊಳ್ಳೆಯಿಂದ ಗಾಳಿ ತಗೋಬೇಕಾದ್ರೆ, ಇನ್ನೊಂದು ನಿರೋಧ ಮಾಡಬೇಕಾದರೆ, ಇದನ್ನ ಹೀಗೆ ಹಿಡಿದರೆ ಇನ್ನೊಂದು ಕಡೆ ತಗೊಳ್ಳಿಕ್ಕಾಗತ್ತೆ, ಒಂದು ಕಡೆ ಹಿಡಿದ್ರೆ ಇನ್ನೊಂದು ಕಡೆ ಬರುತ್ತೆ. ಎರಡು ಕೈಯೇ ಬಳಸದೆ ನಿರೋಧ ಮಾಡೋದು, ಆ ಟೆಕ್ನಿಕ್ ನಮಗೆ ಗೊತ್ತಿಲ್ಲ, ಆ ಹಂತಕ್ಕೆ ನಾವು ಹೋಗಿರಲ್ಲ. ಎಲಿಮೆಂಟರಿ ಸ್ಟೇಜ್ ಆದ್ದರಿಂದ ಬೆರಳನ್ನೇ ಬಳಸಿ ಪ್ರಾಣಾಯಾಮ ಮಾಡಬೇಕು. ಅಂದ್ರೆ ಒಂದು ಹೊಳ್ಳೆಯನ್ನು ಮುಚ್ಚಲಿಕ್ಕೆ ಇದು ಬೇಕು, ಇನ್ನೊಂದು ಮುಚ್ಚಲಿಕ್ಕೆ ಇದು ಬೇಕು, ಈ ತರ ಮುಚ್ಚಲಿಕ್ಕೆ ಇದು ಮೂಗು ಹಿಡಿಯೋದಷ್ಟೇ ಹೊರತು ಮೂಗು ಹಿಡಿಯೋದೇ ಪ್ರಾಣಾಯಾಮ ಅಲ್ಲ. ಗಾಳಿಯನ್ನ ತಗೊಳ್ಳಬೇಕು, ಗಾಳಿಯನ್ನ ಬಿಡಬೇಕು. ಗಾಳಿಯನ್ನು ಬಿಡುವುದು ರೇಚಕ ಅಂತಾರೆ, ಗಾಳಿಯನ್ನ ತಗೊಳ್ಳೋದು ಪೂರಕ ಅಂತಾರೆ. ಗಾಳಿಯನ್ನ ತಗೊಂಡು ಹಾಗೆ ನಿಲ್ಲಿಸಿದರೆ ಕುಂಭಕ ಅಂತ ಹೇಳ್ತಾರೆ. ಪ್ರಾಣಾಯಾಮದ ರೀತಿಗಳು ಎಷ್ಟು ಬೇಕಾದ್ರೆ ಹೋಗಿ ನೋಡಿ, ಊಟಕ್ಕೆ ಮುಂಚೆ ಮಾಡಿ, ಊಟ ಆದ್ಮೇಲೆ ಮಾಡಬೇಡಿ. ಗಾಳಿ ತಗೊಳ್ಳೋದು 10 ಸಲ ಕೌಂಟ್ ಮಾಡಿಕೊಳ್ಳಿ, ಗಾಳಿ ಬಿಡೋದು 5 ಸಲ, ಗಾಳಿ ತಗೊಳ್ಳೋದು 10 ಸಲ, ಗಾಳಿ ನಿಲ್ಲಿಸೋದು 20 ಸಲ, ನಿಲ್ಲಿಸಿ ಮತ್ತ ಗಾಳಿ ಬಿಡುವಾಗ 10 ಸಲ ಕೌಂಟ್ ಹೇಳಿ ಬಿಡ್ತಾ ಬನ್ನಿ. ಹಟ್ ಅಂತ ಬಿಡಬಾರದು, ನಿಧಾನ ತಗೋಬೇಕು, ನಿಧಾನ ಬಿಡಬೇಕು. ಒಂದು ಸಲ ಪ್ರಾಣಾಯಾಮ ಮಾಡೋದಕ್ಕೆ ಅಪ್ಪ ಅನಿಸ್ಬಿಡುತ್ತೆ. ಅಂತಹದ್ದು ಹೇಳುತ್ತಾರೆ, ಗಾಯತ್ರಿ ಮಂತ್ರ ಜಪ ಮಾಡೋ ಕಾಲಕ್ಕೆ ಮಂತ್ರ ಪ್ರಾರಂಭದಲ್ಲಿ ಪ್ರಾಣಾಯಾಮ್ಯ ಅಂತ ಹೇಳಿದರೆ ಎಷ್ಟು ಸಲ ಪ್ರಾಣಾಯಾಮ ಮಾಡಬೇಕು ಅಂದ್ರೆ, ಯಾವ ಯಾವ ಮಂತ್ರವನ್ನ ಜಪ ಮಾಡುತ್ತೀರೋ ಆ ಮಂತ್ರವನ್ನ 8 ಅಥವಾ 16 ಸಲ ಹೇಳಬೇಕಂತೆ. ಎಲ್ಲಿ? ಗಾಳಿಯನ್ನ ನಿಲ್ಲಿಸಿ, ಗಾಯತ್ರಿ ಮಂತ್ರವನ್ನ ಸರಿಯಾಗಿ ಉಚ್ಚಾರ ಮಾಡಲಿಕ್ಕೆ ಎಷ್ಟೊತ್ತಾಗತ್ತೋ 8-16 ಅಷ್ಟು ಹೊತ್ತು ಗಾಳಿ ನಿಲ್ಲಿಸಬೇಕು. ಯಾವ್ಯಾವ ಮಂತ್ರ ಮಾಡುತ್ತೀರೋ ಅಷ್ಟಕ್ಕೆಲ್ಲ ನಿಲ್ಲಿಸಬೇಕು, ಅಷ್ಟು ಕಾಲ ಬಿಡಬೇಕು. ಇದೆಲ್ಲ ಸರಿಯಾಗಿ ಮಾಡುತ್ತಾ ಬಂದರೆ ಏನಾಗುತ್ತೆ ಅಂದ್ರೆ ಪ್ರಾಣಾಯಾಮದಿಂದ ಮನಸ್ಸು ಶುದ್ಧ ಆಗುತ್ತೆ. ಪ್ರಾಣಾಯಾಮೈ ದಹೇತ ದೋಷಾನ್ ಧಾರಣಾಭಿಷ್ಟ ಕಿಲ್ಬಿಷಾನ್ ಅಂತ ಹೇಳ್ತಾರೆ. ಹಾಗಾದರೆ ಈ ಪ್ರಾಣಾಯಾಮ ಪ್ರಾಣಜಯೇನ ಅಲ್ಲ, ಪ್ರಾಣ ಅಭಿಜಯೇನ ಅಂದ್ರು. ಅಂದ್ರೆ ಸಾಮಾನ್ಯ ಪ್ರಾಣಾಯಾಮ ಮಾಡುವುದೇ ಇದು. ಇದಕ್ಕೆ ಪ್ರಾಣಾಯಾಮದಲ್ಲಿ ನಾನಾ ಹಂತಗಳಿವೆ. ಒಮ್ಮೆಲೆ ಪ್ರಾಣಾಯಾಮದ ಹಂತಕ್ಕೆ ಹೋಗ್ಲಿಕ್ಕಿಲ್ಲ. ಅದರಲ್ಲಿ ಮೊದಲಿನ ಹಂತ ಯಾವುದು ಅಂದ್ರೆ ಅನುಲೋಮ ವಿಲೋಮ ಪ್ರಾಣಾಯಾಮ ಅಂತ. ಅಂದ್ರೆ ಏನದು ಅಂದ್ರೆ ಒಂದು ಮೂಗಿನಿಂದ ಗಾಳಿ ತಗೊಳ್ಳೋದು, ಮೂಗಿನ ಹೊಳ್ಳೆಯಿಂದ ಇನ್ನೊಂದು ಕಡೆಯಿಂದ ಬಿಡೋದು, ಆ ಕಡೆಯಿಂದ ಮತ್ತೆ ತಗೊಳ್ಳೋದು, ಇನ್ನೊಂದು ಕಡೆ ಬಿಡೋದು. ಅಂದ್ರೆ ಇದೆಲ್ಲ ಸೇರಿ ಒಂದು ಸೈಕಲ್. ಇಂಥದ್ದು ಬೆಳಿಗ್ಗೆ ಒಂದು 108, ಸಾಯಂಕಾಲ ಒಂದು 108. ಈ ತರ ಒಂದು 5-6 ತಿಂಗಳು ಮಾಡುತ್ತಾ ಬಂದರೆ ನಾಡಿಗಳು ಶುದ್ಧ ಆಗ್ತಾ ಬರುತ್ತೆ. ಇದನ್ನ ನಾಡಿ ಶೋಧನ ಪ್ರಾಣಾಯಾಮ ಅಂತಾರೆ. ನಾನು ಸುಮ್ಮನೆ ಸಿಂಪಲ್ ಸಿಲೆಬಸ್ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಗುರುಗಳನ್ನ ಪಕ್ಕಕ್ಕಿಟ್ಟುಕೊಂಡು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು. ನಾಡಿ ಶೋಧನ ಆದ ಮೇಲೆ ಪ್ರಾಣಾಯಾಮ ಶುರುವಾಗುತ್ತೆ. ಆವಾಗ ಗಾಳಿಯನ್ನ ಬಿಟ್ಟು ಗಾಳಿಯನ್ನ ತಗೊಂಡು ಬಿಡುವ ಕಾಲಕ್ಕೆ ಇಷ್ಟು ಹೊತ್ತು ಬಿಡಬೇಕು. ಅದೇ ರೇಷೋ ಹೇಗೆ ಅವರವರ ಸಾಧನೆ ಮೇಲೆ ಹೋಗ್ತಾ ಇರುತ್ತೆ. 1:2:4 ಎಷ್ಟು ಹೊತ್ತು ನೀವು ಗಾಳಿಯನ್ನು ಬಿಡುತ್ತೀರೋ ಅದಕ್ಕೆ 2 ಪಟ್ಟು ಹೊತ್ತು ಗಾಳಿಯನ್ನು ತಗೋಬೇಕು, ನಿಧಾನ ತಗೊಳ್ಬೇಕು. ಅದಕ್ಕೆ 10 ಪಟ್ಟು ನಿಲ್ಲಿಸೋರಿದ್ದಾರೆ. ಆಶ್ಚರ್ಯಪಡ್ತೀರೇನು, 2 ಗಂಟೊತ್ತು ಕಾಲ ಗಾಳಿಯನ್ನ ಹಾಗೇ ನಿಲ್ಲಿಸುವವರು ಇದ್ದಾರೆ, 10 ಗಂಟೆ ಕಾಲ ನಿಲ್ಲಿಸುವವರಿದ್ದಾರೆ. ನಮ್ಮ ಜೊತೆಗೇನೆ ಇದ್ದಾರೆ ಅನೇಕ ಪ್ರಾಂತಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ, ಅಂದ್ರೆ ಉತ್ತರ ಅಲ್ಲೆಲ್ಲ ನನಗೆ ಪರಿಚಯ ಆಗಿದ್ದಾರೆ. ನೋಡಿದ್ರೆ ಆಶ್ಚರ್ಯ ಆಯ್ತು ನನಗೆ, ಅವರ ಸಾಧನೆಗೆ ತಲೆಬಾಗಬೇಕು. ಅಂಥ ಪ್ರಾಣಾಯಾಮ ಸಿದ್ಧಿ ಆ ಥರ ಮಾಡುತ್ತಾರೆ. ಅಲ್ಲೂ ಕೂಡ ಅಪಾನ ವಾಯುವನ್ನ ಕೆಳಗಿಂದ ಸೆಳೆದು ಪ್ರಾಣನ ಜೊತೆಗೆ ಸೇರಿಸಿ ವಿಶೇಷವಾಗಿರತಕ್ಕಂಥ ರೀತಿಯಲ್ಲಿ ಪ್ರಯತ್ನ ಮಾಡಿದಾಗ ಮಾತ್ರ ವಾಯು ಜಯ. ಅದರಿಂದ ಏನಾಗುತ್ತೆ ಅಂದ್ರೆ ಹೃದಯ ಕಮಲ ಮೇಲಕ್ಕೇಳುತ್ತೆ. ಇದನ್ನ ಆನ್ಯಕ ಮಂದಿರಲ್ಲಿ ಕೊಟ್ಟಿರ್ತಾರೆ ಅಲ್ವಾ. ಪ್ರತಿಮಾ ಆವಾಹನ ಮಾಡಬೇಕು, ಪ್ರತಿಮಾದಲ್ಲಿ ಅಂದ್ರೆ ಓಂಕಾರದಿಂದ ಪ್ರಾಣಾಯಾಮ ಮೂಲಕ ಕಳಮುಖವಾದಂಥ ಹೃದಯ ಕಮಲವನ್ನ ಮೇಲ್ಮುಖ ಮಾಡಿ ಮೇಲೆ ಎತ್ತುವಂತೆ ಆಗಿ ಆ ಪ್ರಾಣಾಯಾಮದಿಂದಲೇನೆ ಆ ಕಮಲ ಅರಳುವಂತೆ ಮಾಡಿ ಅದರೊಳಗಿರುವ ದೇವರನ್ನ ಪ್ರತಿಮಾದಲ್ಲಿ ಕರೀರಿ ಅಂತ ಹೇಳುತ್ತಾರೆ. ಸಬ್ಜೆಕ್ಟ್ ಏನು ಗೊತ್ತಿಲ್ಲ, ಸ್ವಾಮಿ ಇದ್ರೆ ಬಾರಯ್ಯ ಅಂತ ಕರೀತಾರೆ. ಹೌದು ತಾನೆ, ಅದರ ಕೇಳ್ತಾ ಇದ್ದಾರೆ. ಈ ಪ್ರಾಣಾಯಾಮದಿಂದಲೇನೆ ನಮ್ಮ ಈ ಹೃದಯ ಕಮಲ ಕಳಮುಖ ಆಗಿದ್ದು ಮೇಲ್ಮುಖ ಆಗುತ್ತೆ. ಆ ಪ್ರಾಣಾಯಾಮದಿಂದಲೇನೆ ಅರಳುತ್ತೆ, ಒಳಗಿರುವ ದರ್ಶನ ಆಗುತ್ತೆ. ಇಷ್ಟರ ಪರ್ಯಂತ ಪ್ರಾಣಾಯಾಮದಿದೆ ಅಂದ್ರೆ ಇದನ್ನ ಅಭಿಜಯ ಅಂತಾರೆ. ಈ ಮಾಡುವಾಗ ಪ್ರಾಣಾಯಾಮ ಮಾಡುವಾಗ ಚೂರ ಆಚೆ ಈಚೆ ತಪ್ಪಿದರೆ ಏನಾಗುತ್ತೆ ಅಂದ್ರೆ ಆ ಗಾಳಿಯ ಪ್ರೆಷರ್ ಏನಿರುತ್ತಲ್ಲ, ಬಿಗಿ ಹಿಡಿದಿರ್ತಾರಲ್ಲ, ಅದು ಬೇರೆ ಬೇರೆ ಕಡೆ ಬಡದರೆ ಆಯಾ ಅವಯವಗಳೆಲ್ಲ ಕೃಷ್ಣ ಅರ್ಪಣ ಆಗ್ತಾ ಬರುತ್ತೆ. ಇದು ಹೇಗೆ ಪ್ರಾಣಾಯಾಮ ಅಂದ್ರೆ ಒಳ್ಳೆ ಬೋನಿನಲ್ಲಿ ರೂಮಲ್ಲಿ ಸಿಂಹ, ಅದು ಹಸಿವೆಯಿಂದ ಇರುವ ಸಿಂಹವನ್ನ ಬಿಟ್ಟು ನಾವೊಬ್ಬರೇ ಹೋದ್ರೆ ಹೇಗಿರುತ್ತೋ ಅದು ನಮ್ಮ ಪರಿಸ್ಥಿತಿ ಪ್ರಾಣಾಯಾಮ ಅಂದ್ರೆ. ಆದರೆ ಇದು ಮಾಡದೆ ಗತಿ ಇಲ್ಲ, ಮನಸ್ಸು ನಿಶ್ಚಲ ಆಗಲ್ಲ. ಹಾಗಾದ್ರೆ ಏನಾಗ್ಬೇಕು ಅಂದ್ರೆ ಸಿಂಹ ಇದೆ, ನಾವು ಹೋಗ್ಲೇಬೇಕು ಅಂದರೆ ಆ ಸಿಂಹವನ್ನ ಪಳಗಿಸಿದ ಇನ್ನೊಬ್ಬ ಮಾಸ್ಟರ್ ಇದ್ರೆ ಅವನ ಜೊತೆಗೆ ಹೋದ್ರೆ ಏನಾಗುತ್ತೆ, ಸಿಂಹ ನಮ್ಮನ್ನೇನು ಮಾಡಲ್ಲ, ನಾಯಿ ಪಿಳ್ಳೆ ತರ ನಮ್ಮ ಹತ್ರ ಬಂದು ಕೂತಿರುತ್ತೆ. ಹೌದಾ? ಹಾಗೆ ಪ್ರಾಣಾಯಾಮದಲ್ಲಿ ಜಯ ಗಳಿಸಿದ ಗುರುಗಳಿದ್ದರೆ ನಮಗೆ ಈ ಸಿಂಹವು ಚಿಕ್ಕ ಬೆಕ್ಕಿನಂತೆ ಆಗಿಬಿಡುತ್ತೆ. ಹಾಗೆ ಪ್ರಾಣಾಯಾಮ ಅಭಿಜಯ, ಮಾಮೂಲು ಜಯ ಅಲ್ಲ, ಚೆನ್ನಾಗಿ ಜಯಿಸಬೇಕು. ಚೆನ್ನಾಗಿ ಜಯ ಅಂದ್ರೆ ಬಹಳ ಜನ ಇರ್ತಾರೆ, ಹಿಮಾಲಯಕ್ಕೆ ಹೋದರು ಅಥವಾ ನಾನಾ ಕಡೆ ಸಾಧುಗಳು ಬಾಬಾಗಳು ನಾನಾ ಕಡೆ ಇರ್ತಾರೆ, ಅವ್ರನ್ನ ನೋಡಿದ್ದೀರಾ, ಅವರೆಲ್ಲರೂ ಪ್ರಾಣಾಯಾಮದ ಎಕ್ಸ್ಪರ್ಟ್ಸ್, ಬಹಳ ಜನ ಇರ್ತಾರೆ. ಅವರು ಪ್ರಾಣಾಯಾಮ ಚೆನ್ನಾಗಿ ಮಾಡಿರ್ತಾರೆ, ಏನು ಚೆನ್ನಾಗಿ ಮಾಡುತ್ತಾರೆ ಅದು ಆಶ್ಚರ್ಯ ಆಗುತ್ತೆ. ಆದರೆ ಅದು ಸಮ್ಯಕ್ ಅಲ್ಲ. ಯಾಕೆ ಅಂದ್ರೆ ಅವರು ಬರೇ ಗಾಳಿಯನ್ನು ಮಾತ್ರ ಗೆದ್ದರು, ಅಲ್ಲಿ ವಾಯುದೇವರ ಚಿಂತನೆಯೇ ಇಲ್ಲ. ವಾಯುದೇವರ ಚಿಂತನಾ ಪೂರ್ವಕ, ವಾಯುದೇವರ ಅನುಗ್ರಹ ಪೂರ್ವಕ ವಾಯುಜಯ ಏನು ಬರುತ್ತೆ ಅಲ್ಲಿ ಈ ಬಲವಂತ ಶ್ರಾದ್ದ ಯಾವುದು ಇಲ್ಲ, ಬಲವಂತ ನಾಗಸ್ನಾನ ಅಂತ ವಾಯು ತಾನಾಗಿಯೇ ವಿಶೇಷವಾಗಿ ಹೊರಡುತ್ತೆ. ಅದು ವಾಯುದೇವರ ಅನುಗ್ರಹ, ಇದು ಸಮ್ಯಕ್ ಅಂತ ತಿಳಿಸಿಕೊಡುತ್ತಾರೆ. ವಾಯುದೇವರ ಅಂತರ್ಯಾಮಿ ಭಗವಂತನ ಉಪಾಸನೆ ಮಾಡುವುದರಿಂದ, ವಾಯುದೇವರ ಅನುಗ್ರಹದಿಂದ ವಾಯು ಜಯ ಬರುತ್ತೆ. ಅದರಿಂದ ನಮ್ಮ ಮನಸ್ಸು ನಿಶ್ಚಂಚಲವಾಗಿ ಶ್ರೀಹರಿಯ ಪದಾರವಿಂದದಲ್ಲೇ ಸದಾ ಇರಲಿಕ್ಕೆ ಅಭ್ಯಾಸ ಆಗುತ್ತೆ. ಇದನ್ನ ಪ್ರಾಣ ಅಭಿಜಯೇನ ಸಮ್ಯಕ್. ಈ ಪ್ರಾಣಾಭಿಜಯದಿಂದ ಏನಾಗುತ್ತೆ ಅಂದ್ರೆ ಇಂದ್ರಿಯ ಅಭಿಜಯೇನ ಸಮ್ಯಕ್, ಇಂದ್ರಿಯಗಳ ಜಯ ಬರುತ್ತೆ. ಆ ಜಯ ಸುಮ್ಮನೆ ಅಲ್ಲ, ಅಭಿಜಯೇನ ಅಂದು ಅರ್ಥ. ಇಂದ್ರಿಯಗಳ ಜಯ ಬರುವುದು ಹೇಗೆ ಎಂದು ದೊಡ್ಡ ಪ್ರಶ್ನೆ ಅಲ್ವಾ. ನಮಗೆ ತೊಂದರೆ ಕೊಡೋದೇ ಇಂದ್ರಿಯಗಳು. ಜಪ ಮಾಡ್ಲಿಕ್ಕೆ ಹೋದ್ರೂ ಎಲ್ಲೋ ಮಾರ್ಕೆಟ್ ಕರ್ಕೊಂಡು ಹೋಗುತ್ತೆ ಮನಸ್ಸು, ಅಲ್ಲಿ ಹೋಗುತ್ತೆ, ಏನೋ ಮಾಡ್ತಾ ಇರುತ್ತೆ. ಜಪದಲ್ಲಿರಲ್ಲ, ಪಾರಾಯಣದಲ್ಲಿರಲ್ಲ, ಪೂಜಾದಲ್ಲಿರಲ್ಲ. ಮಾಮೂಲು ಕಾಲಕ್ಕಾದ್ರೂ ದೇವರ ಸ್ಮರಣೆ ಬರುತ್ತೇನೋ, ದೇವರ ಪೂಜಾ ಕಾಲಕ್ಕಂತೂ ಏನೋ ಬರ್ತಾ ಇರುತ್ತೆ, ದೇವರದ್ದು ಬರಲ್ಲ. ಅವಾಗೆ ಹತ್ತಾರು ಫೋನ್ ಬರ್ತಾ ಇರುತ್ತೆ, ಎಲ್ಲ ತೊಂದರೆ, ಮುಗಿಸಿದ್ರೆ ಸಾಕಪ್ಪ ಅಂತ. ಮತ್ತೆ ಮುಗಿಸಿದ ಮೇಲೆ ಟೆನ್ಷನ್ ಏನಿಲ್ಲ, ಸುಮ್ಮನೆ ಕೂತಿರ್ತಾರೆ. ಆ ಪೂಜಾ ಮಾಡೋ ಕಾಲಕ್ಕೆ ಎಲ್ಲ ಟೆನ್ಷನ್ ಬರ್ತಾ ಹೌದಲ್ರಿ, ಕರೆಕ್ಟ್ ಆಗಿ ಅಲ್ಲೇ ಇರುತ್ತೆ ಎಲ್ಲರ ಅನುಭವ. ಅದು ಅದಕ್ಕೆ ಹೇಳ್ತಾರೆ ಆ ಇಂದ್ರಿಯಗಳನ್ನ ಗೆಲ್ಲಬೇಕಾದ್ರೆ ಹೇಗೆ. ಅದಕ್ಕೆ ತುಂಬಾ ಇಂದ್ರಿಯ ಜಯ ಪ್ರಕರಣವನ್ನೇ ಹೇಳಿಕೊಡ್ತಾ ಇದ್ದಾರಲ್ಲಿ. ಇಷ್ಟೇ, ಇಂದ್ರಿಯಗಳನ್ನ ಜಯಿಸುವುದು ಎರಡು ರೀತಿ, ಒಂದು ಸಾತ್ವಿಕವಾದ ರೀತಿಯಲ್ಲಿ, ಇನ್ನೊಂದು ರಾಜಸವಾದ ರೀತಿಯಲ್ಲಿ ಅಂತ ಹೇಳ್ತಾ ಇದ್ದಾರೆ. ರಾಜಸವಾದ ರೀತಿ ಅಂದ್ರೆ ಯಾವುದು ಅಂದ್ರೆ, ಆಹಾರ ಸರಿಯಾಗಿ ಕೊಡದೆ ಇಂದ್ರಿಯಗಳಿಗೆ ಪುಷ್ಟಿ ಚೆನ್ನಾಗಿ ಪುಷ್ಟವಾಗಿದ್ರೆ ಓಡ್ತಾ ಇರುತ್ತೆ, ಅದಕ್ಕೆ ಆಹಾರ ತೆಗೆದು ಬಿಟ್ರೆ ಬಿದ್ದಿರುತ್ತೆ. ಏಕಾದಶಿ ಉಪವಾಸ, ಅದು ಎರಡೇ ಕಾಸಿ ನಡೆ ಬರ್ತಾ ಇದೆ. ಎರಡೇ ಕಾಸಿ, ಎರಡನೇ ಕಾಸಿ ರಾತ್ರಿನ ಕಳಿಬೇಕು. ಟಿವಿ ಇಟ್ಟಿದ್ದಾರೆ, ಅವರು ಪಲಾರ ಮಾಡಿದ್ದಾರೆ, ಟಿವಿ ನೋಡ್ತಾ ಇದ್ದಾರೆ, ಕರೀತಾರೆ, ಚೂರು ಸೀರಿಯಲ್ ನೋಡ್ತೀಯ, ಏನು ಬೇಡ ಮಲ್ಕೊಂಡ್ರೆ ಸಾಕು, ಯಾಕೆ ಹೊಟ್ಟೆಯಲ್ಲೇನಿಲ್ಲ. ಹಾ, ಆ ರೀತಿಯಲ್ಲಿ ಇಂದ್ರಿಯ ಜಯ. ಆದರೆ ದ್ವಾದಶಿ ಊಟ ಆದ ಕೂಡಲೇ ಮೊದಲೋಗಿ ಕೂತಿರ್ತೀವಿ, ಇಂದ್ರಿಯಗಳಿಗೆ ಪುಷ್ಟಿ ಬಂತು, ಹೋಗಿ ಕೂತಾಯ್ತು, ಅಲ್ಲಿ ಮುಗದಾಯ್ತು, ಶಕ್ತಿ ಬಂದ ಕೂಡಲೇ ಬರುತ್ತೆ. ಅದರಿಂದ ಇಂದ್ರಿಯಗಳನ್ನ ಆಹಾರ ಕೊಡದೆ ಆ ರೀತಿ ಗೆಲ್ಲುವುದು ತಾತ್ಕಾಲಿಕ ಅಷ್ಟೇ. ಹಾಗಾದ್ರೆ ಇಂದ್ರಿಯಗಳನ್ನು ಚೆನ್ನಾಗಿ ಗೆಲ್ಲಬೇಕಾದರೆ ಏನು ಉಪಾಯ ಅಂದ್ರೆ, ಹೇಳ್ತಾರೆ ಶತ್ರುಗಳನ್ನು ಗೆಲ್ಲಬೇಕಾದರೆ ಶತ್ರುವಿನ ಆ ಏನು ಚಲನವನ್ನ ಗಮನಿಸಬೇಕಂತೆ. ಇವನು ಏನು ಹೇಗೆ ಇವನ ಬೀಳಾಕ್ಲಿಕ್ಕೆ ಸರಿ ಹೋಗುತ್ತೆ. ಶತ್ರು ಶತ್ರುವಾದವನ ಹಾಗೆ ನೋಡ್ತಾನಂತೆ. ಶತ್ರುವನ್ನು ಗೆಲ್ಲಬೇಕಾದ್ರೆ ಅವನ ವೀಕ್ನೆಸ್ ಏನು ಅಂತ ನೋಡಬೇಕು. ಯಾರನ್ನಾದ್ರೂ ಗೆಲ್ಲಬೇಕಾದ್ರೆ ಫಸ್ಟ್ ಅವ್ರು ನೋಡೋದು ಶಕ್ತಿ ಏನು ಅಂತಲ್ಲ, ಅವನು ವೀಕ್ನೆಸ್ ಏನು ಅಂತ ನೋಡಿಬಿಡುತ್ತಾರೆ. ವೀಕ್ನೆಸ್ ಮೇಲೆ ಹೊಡೆದು ಕೊಳ್ಳೆ ಅವನು ಬಿದ್ದೋಗ್ಬಿಡ್ತಾರೆ. ಇದು ಗೆಲ್ಲುವ ಉಪಾಯ. ರಾಜರೆಲ್ಲರೂ ಅದೇ ಮಾಡುತ್ತಾರೆ, ನಾವದೇ ಮಾಡಿದ್ರಾಯಿತು ಅಂದ್ರು. ಹಾಗಾದ್ರೆ ಯಾರನ್ನ ಗೆಲ್ಲಬೇಕು ಅಂದ್ರೆ ಹತ್ತು ಇಂದ್ರಿಯಗಳನ್ನ ಗೆಲ್ಲಬೇಕು ಅಲ್ಲ. ಅದಕ್ಕೆ ನೋಡಿ, ಚೆಸ್ ಅಲ್ಲಿ ಬಳಗಿದವರಿಗೆ ಗೊತ್ತು, ಈ ಚೆಸ್ ಆಡೋ ಕಾಲಕ್ಕೆ ಚದರಂಗ ಏನು ಗೊತ್ತಿಲ್ಲದವರು ಅವರಿಗೆ ನಿನ್ನ ಕುದುರೆಯನ್ನು ನಾ ಸಾಯಿಸಿದೆ, ನೀನ್ ನನ್ನ ಕುದುರೆ ಸಾಯಿಸು, ಒಬ್ಬರನ್ನೊಬ್ಬರು ಕೊಡ್ಕೊಳ್ಳೋದರಲ್ಲೇ ಹೋಗ್ತಾರೆ. ಬುದ್ಧಿವಂತನಾದವ ಏನ್ ಮಾಡುತ್ತಾನೆ, ಯಾರನ್ನ ಕೊಲ್ಲಲ್ಲ, ಡೈರೆಕ್ಟ್ ಆಗಿ ರಾಜನಿಗೆ ಚೆಕ್ ಹೇಳಿಬಿಡ್ತಾನೆ. ಮುಗಿದೋಯ್ತು ಆಟವೇ ಮುಗಿದೋಯ್ತು. ಅಷ್ಟು ಆನೆ ಕತ್ತೆ ಏನು ಬಿದ್ದಿದ್ರು ರಾಜನೇ ಕೈಗೆ ಬಂದ ಎಲ್ಲಾರು ಬಂದಂತೆ. ಹೌದಾ? ಹಾಗೆ ಇಲ್ಲೂ ಕೂಡ ಅಷ್ಟೇ. ಹತ್ತು ಇಂದ್ರಿಯಗಳು ಸೇವಕರು, ಅವ್ರನ್ನ ಕೊಂದು ಕೊಂದು ಏನ್ ಮಾಡ್ಲಿಕ್ಕೆ, ಪ್ರಧಾನ ರಾಜ ಮನಸ್ಸನ್ನೇ ಹಿಡಿದು ಬಿಟ್ರೆ ಎಲ್ಲ ನಮಗೆ ಸರೆಂಡರ್ ಆಗಿಬಿಡ್ತಾರೆ. ಆ ಮನಸ್ಸನ್ನ ಹಿಡಿಬೇಕಾದ್ರೆ ಏನ್ ಮಾಡಬೇಕು, ಮನಸ್ಸಿನ ವೀಕ್ನೆಸ್ ಗೊತ್ತಾಗ್ಬೇಕು. ಅದು ಗೊತ್ತಾಗಿ ಚೆನ್ನಾಗುತ್ತೆ. ಮನಸ್ಸಿನ ವೀಕ್ನೆಸ್ ಏನಯ್ಯ ಅಂತ ಹೇಳಿದ್ರೆ ಬಹಳ ಭೀಕರವಾಗಿರುತ್ತೆ. ಸುಖ ಎಲ್ಲಿ ಸಿಗುತ್ತೋ ಅಲ್ಲಿ ಸರೆಂಡರ್ ಆಗಿ ಕೊಡುತ್ತೆ ಮನಸ್ಸು. ಎಲ್ಲಿ ಸುಖ ಸಿಗುತ್ತೋ ಅಲ್ಲಿ ಕೊಡುತ್ತೆ ನೋಡಿ. ಅದರಲ್ಲೂ ಚೆನ್ನಾಗಿ ಗೊತ್ತು ಮನಸ್ಸಿಗೆ ಎಲ್ಲಿ ಸುಖ ಸಿಗ್ತಾ ಇರುತ್ತೆ. ಈ ಕೋತಿ ತರ ಅದರ ಕೈಲಿ ಬಾಳೆಹಣ್ಣಿರುತ್ತೆ, ತಿಂತಾ ಇರುತ್ತೆ, ಅದರ ಎದುರಿಗೆ ಇನ್ನಾ ಹತ್ತಣ್ಣಿಟ್ರೆ ಇದ್ದದ್ದನ್ನ ಬಿಡುತ್ತೆ, ಅಲ್ಲಿಗೆ ಹೋಗುತ್ತೆ. ಅದರ ಲಕ್ಷಣ ಹಾಗೆ ಮನಸ್ಸು ಕೋತಿಯಂತೆ ತಾನು ಸುಖ ಪಡ್ಲಿಕ್ಕೆ ಹೋಗ್ತಾ ಇರುತ್ತೆ, ಅದಕ್ಕಿಂತ ಜಾಸ್ತಿ ಸುಖ ಸಿಗುತ್ತೆ ಅಂತ ಗೊತ್ತಾಯಿತಾ, ಚೆನ್ನಾಗಿ ಕನ್ಫರ್ಮ್ಡ್ ಆಗಿ ಗೊತ್ತಾಯಿತಾ, ಬಿಟ್ಟು ಅಲ್ಲಿಗೆ ಹೋಗುತ್ತೆ. ಇದು ಮನಸ್ಸಿನ ವೀಕ್ನೆಸ್. ಇದು ಹೌದಲ್ಲ ಅಂದ್ರೆ ಚೆನ್ನಾಗಿರುತ್ತೆ ನೋಡ್ರಿ. ಇಷ್ಟು ಕಾಲ ದೊಡ್ಡ ಬೊಸರಂಗ ಸರ್ತರ ಇರ್ತಾರೆ, ಟಿವಿ ದೊಡ್ಡದಿತ್ತು, ಇಷ್ಟಪಟ್ಟ ಟಿವಿ ಇತ್ತು, ಅದನ್ನ ನೋಡ್ಲಿಕ್ಕೆ ಅಭ್ಯಾಸ ಆಗಿತ್ತು, ಅಲ್ಲಿ ಸುಖ ಪಡ್ಲಿಕ್ಕೆ ಚೆನ್ನಾಗಿತ್ತು. ಇವಾಗ ತೆಳ್ಳನೆ ಹ್ಯಾಂಗರ್ ತರ ಬರ್ತಾ ಇದೆ ಟಿವಿ, ಹೌದಲ್ವಾ? ಅದು ಯಾವ ಟಿವಿ ರೀ? ಎಲ್ ಸಿ ಡಿನೋ ಎಲ್ ಇ ಡಿನೋ ಏನೋ ಅಂತಾರಲ್ಲ, ಹ್ಯಾಂಗರ್ ಟಿವಿ ಇತ್ತು. ಇವಾಗ ಅದು ನೋಡಿದ ಕೂಡಲೇ ಇದು ಬಿಟ್ರು. ಮನಸ್ಸು ಟಿವಿನೇ ಇಲ್ಲದ ಕಾಲಕ್ಕೆ ಆ ಟಿವಿ ಮೇಲೆ ಕೂತಿತ್ತು, ನೋಡಿ ಸುಖ ಪಡ್ತಾನೇ ಇತ್ತು. ಇದಕ್ಕಿಂತ ಅದು ಚೆನ್ನಾಗಿದೆ, ಸುಖ ಜಾಸ್ತಿ ಸಿಗುತ್ತೆ ಅಂದ್ರೆ ಅಲ್ಲಿಗೆ ಹಾರಿತು. ಹಾಗೆ ಈ ಮನಸ್ಸಿನ ವೀಕ್ನೆಸ್ ಎಲ್ಲಿದೆ ಅಂದ್ರೆ ಸುಖ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಹೋಗುತ್ತೆ ಎಂಬುದು ಶಾಸ್ತ್ರಕಾರರು ಹೇಳಿಕೊಡ್ತಾರೆ. ನೋಡು, ಇದನ್ನ ಬಡಿಬೇಕಾದ್ರೆ ಇರು. ಮತ್ತೆ ಇದನ್ನ ಹೇಗೆ ಪಳಗಿಸಬೇಕು ಅಂದ್ರೆ ಇದಕ್ಕೆ ಚೆನ್ನಾಗಿ ಗೊತ್ತು, ಈ ಸಂಸಾರದಲ್ಲಿ ಎಲ್ಲೆಲ್ಲಿ ಏನೇನು ಸುಖ ಸಿಗುತ್ತೆ ಚೆನ್ನಾಗಿ ಗೊತ್ತಿರುತ್ತೆ. ಊಟದಲ್ಲಿ ಅದಕ್ಕೆ ಹೇಳಿಬಿಡ್ತಾ ಇದ್ದಾರೆ, ಇಡೀ ಜಗತ್ತು ಹರಿಕಥಾನುಸಾರದಲ್ಲಿ ಹೇಳ್ತಾರೆ, ಇಡೀ ಜಗತ್ತು ವಶವಾಗಿ ಬದು ಯಾವುದಕ್ಕೆ? ಆಹಾರ ನಿದ್ರಾ ಮೈಥುನಗಳಿಗೆ ಒಳಗಾಗಿರುವುದು. ಮೂರಲ್ಲಿ ಕ್ಲೀನ್ ಬೌಲ್ಡ್ ಅಂತ ಹೇಳಿಬಿಡ್ತಾ ಇದ್ದಾರೆ. ಅದಕ್ಕೆ ಪ್ರಹ್ಲಾದರಾದರೂ ಹೇಳ್ತಾರೆ, ಈ ಗೃಹಸ್ಥರಾದವರ ಸುಖ ಟಾಪ್ ಮೋಸ್ಟ್ ಪಿಚ್ ಅಲ್ಲಿಂದ ಭದ್ರ ಆಯ್ತಲ್ಲ, ಅದನ್ನ ಮೊದಲು ಹೇಳಿ ನಂತರ ಮಿಕ್ಕದ್ದು ಹೇಳಬೇಕು. ಯಾವುದು ಅಂದ್ರೆ, ಎನ್ ಮೈಥುನಾದಿ ಗೃಹ ಮೇಧಿ ಸುಖಂ ಹಿತುಚ್ಛಂ. ಹಾಗಾದ್ರೆ ನಮ್ಮಲ್ಲಿ ಏನೇನು ಸುಖ ಸಿಗುತ್ತೆ ಎಂಬುದು ಮನಸ್ಸಿಗೆ ಚೆನ್ನಾಗಿ ಗೊತ್ತು. ಎಲ್ಲ ಎಕ್ಸ್ಪರ್ಟ್ ಸರ್ ಅಂತ ಅಲ್ಲಿ ಹೋಗ್ಕೊಳ್ತಾ ಇರುತ್ತೆ. ಇದನ್ನ ನಾವು ಇದಕ್ಕೆ ತಕ್ಕಂತೆ ಸುಖ ಬೇರೆ ಕಡೆ ತೋರಿಸದೆ ಬಲವಂತವಾಗಿ ಸೆಳೆದು ದೇವರತ್ವ ಕೂಡಿಸಿದ್ರೆ ರಿವರ್ಸ್ ಅಷ್ಟೇ ವೇಗ ಅಲ್ಲ, ಡಬಲ್ ವೇಗದಿಂದ ಅಲ್ಲಿ ಹೋಗಿ ಕೂಡುತ್ತೆ. ಸತ್ಯವಾದ ವಿಚಾರ. ಹಾಗಾದ್ರೆ ಈ ಮನಸ್ಸು ಈ ಕಡೆ ಹೋಗದೆ ದೇವರ ಕಡೆ ಹೋಗಬೇಕಾದ್ರೆ ಸಿಂಪಲ್ ಟೆಕ್ನಿಕ್ ಏನು ಅಂದರೆ, ಇಲ್ಲಿ ಎಲ್ಲಾ ಕಡೆ ಸಿಗುವ ಸುಖಕ್ಕಿಂತ ಆ ದೇವರತ್ರ ಏನೋ ಸುಖ ಸಿಕ್ಕರೆ, ಇದಕ್ಕಿಂತ ಜಾಸ್ತಿ ಸುಖ ಸಿಕ್ಕರೆ ಹೊರತು ಮನಸ್ಸಲ್ಲಿಗೆ ಹೋಗಲ್ಲ. ಇದು ಕನ್ಫರ್ಮ್ ಆಯ್ತಾ? ಅದಕ್ಕೆ ಹೇಳ್ತಾರೆ, ಆ ದೇವರತ್ರ ಸುಖ ಅಂಬುದು ಮನಸ್ಸಿಗೆ ಸಿಗಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ, ದೇವರ ನಾಮ ಉಚ್ಚಾರ ಮಾಡಲಿಕ್ಕೆ ಶುರು ಮಾಡಿ ಅಂದ್ರು. ಹೇಗೆ? ನಾವು ಮಾಡ್ತೀವಲ್ಲ, ದಿನಕ್ಕೆ 10 ನಿಮಿಷ ಸಾಕಾದ್ದು, ಹಗಲು ರಾತ್ರಿ ಏನಪ್ಪ ತಿರುಗ್ತಾ ಇರೋಣ, ಎಲ್ಲ ಕೆಲಸ ಮಾಡ್ತಾ ಇರೋಣ, ಬಾಯಿಂದ ದೇವರ ನಾಮ ಬರ್ತಾ ಬರ್ತಾ ರಾಮ ಸಾಕ, ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಪ್ರತಿಯೊಂದು ಕೆಲಸ ಮಾಡುವಾಗ ರಾಮ 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 ಹೇಳ್ತಾನೆ ಇರಿ. ದೊಡ್ಡ ದೀಕ್ಷ ಇಟ್ಟುಕೊಳ್ಳಿ, ಏನಾಗುತ್ತೆ? ಯಾರಿಗೂ ನಾರದರ ಉಪದೇಶ ಕೊಟ್ರಲ್ಲ, ರಾಮ ಶಬ್ದ ಗೊತ್ತಿಲ್ಲದವರಿಗೆ ಮರ 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 ಮರವನ್ನ ನೋಡಿಸಿ ಮರ ಮರ ಅಂದಾಗ ಅದು ಹೇಳ್ತಾ ಹೇಳ್ತಾ ರಾಮ ರಾಮ ಆಗಿ ಆ ರಾಮ ಶಬ್ದವೇ ತನ್ನ ಪರಿಚಯ ತಾನೇ ಮಾಡಿಕೊಟ್ಟು ಇಡೀ ರಾಮಾಯಣದ ಪರಿಚಯವೇ ಮಾಡಿಕೊಡ್ತು ಬೇಡದವನಿಗೆ. ಹಾಗಾದರೆ ದೇವರ ನಾಮದಲ್ಲಿ ಹೇಳ್ತಾರೆ, ಏನು ಶಾಸ್ತ್ರ ಓದಿಕೊಂಡಿದ್ರು ದೇವರ ನಾಮವೇ ಗತಿಯೋ ಅಂತಾರೆ. ಹಾಗಾದರೆ ನಾವು ಕೂಡ ಆ ದೇವರ ನಾಮವನ್ನ ಇದರಲ್ಲಿ ಜ್ಞಾನಿಗಳೆಲ್ಲ ಏನೋ ಸುಖ ಕಂಡಿದ್ದಾರೆ. ಹೇಗೆ? ಅಶ್ವತ್ಥಾಮಾಚಾರ್ಯರು ತಾಯಿ ಹಾಲು ಕೊಡ್ತಾ ಇದ್ದು, ಹಿಟ್ಟಿನ ನೀರೇ ಕೊಡ್ತಾ ಇದ್ದು, ಅದನ್ನೇ ಕುಡಿತಾ ಇದ್ರು. ನೋಡಿ ಒಳ್ಳೆ ದೃಷ್ಟಾಂತ ಇದು, ಭಾರತ ಕೊಡೋ ದೃಷ್ಟಾಂತ. ಆ ಹಿಟ್ಟಿನ ನೀರನ್ನೇ ಹಾಲು ಅಂತ ಕುಡಿಯುವಾಗ ಅಶ್ವತ್ಥಾಮಾಚಾರ್ಯರ ತಲೆಯಲ್ಲಿ ಏನಿತ್ತು ಅಂದ್ರೆ, ಇದಕ್ಕಿಂತ ಸುಖ ಲೋಕದಲ್ಲಿ ಇಲ್ಲ ಅಂತ ಕನ್ಫರ್ಮೇಶನ್. ಇದೇ ಹಾಲು, ಇದು ಕುಡಿದ್ರೇನೆ ಸುಖ, ಇದಕ್ಕಿಂತ ಬೇರೊಂದಿಲ್ಲ ಅಂತ ತಲೆ ಚೆನ್ನಾಗಿ ಕೊಟ್ಬಿಟ್ಟಿತ್ತು. ಕೇಳಿ ಕೇಳಿ ಆ ಹಿಟ್ಟಿ ನೀರು ಕುಡಿತಾ ಇದ್ರು. ದುರ್ಯೋಧನ ನೋಡಿದ, ಕರ್ಕೊಂಡು ಹೋದ, ಕರ್ಕೊಂಡು ಹೋಗಿ ಹಾಲನ್ನು ಮುಂದಿಟ್ಟ, ಅವರಿಗೆ ಪರಿಚಯದ ಹಿಟ್ಟಿನ ನೀರನ್ನು ಮುಂದಿಟ್ಟ, ಎಲ್ಲರನ್ನು ಕರೆದ, ಏನಿದು 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 ಅಂದಾಗ ಹತ್ತಲ್ಲ ನೂರು ಜನ ಬಂದು ಇದು ಹಾಲು ಇದು ಹಿಟ್ಟಿನ ನೀರು ಹಿಟ್ಟಿನ ನೀರು ಅಂದಾಗ ಇವರಿಗೆ ಆ ಹಿಟ್ಟಿನ ನೀರು ಅದು ಹಾಲು ಎಂಬ ಕಲ್ಪನೆ ಹೋಯಿತು. ಇಷ್ಟು ಜನ ಹೇಳ್ತಾ ಇದ್ರೆ ಇದು ಹಿಟ್ಟಿನ ನೀರೇ, ಇದು ಹಾಲಲ್ಲ, ಇದು ಹಾಲೆ ಬೇರೆ ಇದೆ ಅಂತ. ಅವಾಗ ಆ ಹಾಲು ತೆಗೆದು ಬಾಯಿಗೆ ಹಾಕಿದ, ಹಾಕಿದರೆ ರುಚಿಯೇ ಬೇರೆ. ಹಿಟ್ಟಿನ ನೀರಿಗೂ ಹಾಲಿಗೂ ವ್ಯತ್ಯಾಸ ಎಷ್ಟಿರುತ್ತೆ? ಬಹಳ ಅಜಗಜಾಂತರ ವ್ಯತ್ಯಾಸ. ಒಳ್ಳೆ ಅದು ನೀರು ಕಲಸದೇ ಇರುವನಿಗೆ ಹಾಲು ಚೆನ್ನಾಗಿ, ಅವಾಗೆ ಆಕಳ ಹಾಲು ಕರೆದರೆ ಅವಾಗೇ ಕರೆದ ಹಾಲು ಎಷ್ಟು ಚೆನ್ನಾಗಿರುತ್ತೆ, ಅದನ್ನ ಕೊಟ್ರೆ ಆ ರುಚಿ ಕಂಡ ಮೇಲೆ ಮನೆಗೆ ಬಂದ ಮೇಲೆ ಅಮ್ಮ ಹಾಲು ಕೊಡು ಅಂದಾಗ ಹಿಟ್ಟಿನ ನೀರು ಕಲಸಿಕೊಟ್ಟರೆ ಕುಡಿಯಲಾರದೆ ಚೆಲ್ಲಿದ್ದು. ಯಾವ ಹಿಟ್ಟಿನ ನೀರು? ಹಾಲು ಕುಡಿಯಲಿಕ್ಕೆ ಮೊದಲು ಇದೇ ಅಮೃತ, ಇದಕ್ಕಿಂತ ಸುಖ ಎಲ್ಲಿ ಸಿಗಲ್ಲ ಎಂಬ ಭಾವನೆಯಿಂದ ಕುಡಿದು ಕುಡಿದು ಸುಸ್ತಾದ ಹಿಟ್ಟಿನ ನೀರು ಈಗ ಥೂ ಅಂತ ಹಸಿರಿಕ್ಕೆ ಶುರುವಾಯಿತು. ಯಾವಾಗ? ಹಾಲಿನ ರುಚಿ ಬಂದಾಗ. ಮನಸ್ಸಿಗೆ ಹಾಲಿನಲ್ಲಿ ರುಚಿ ಚೆನ್ನಾಗಿ ಕನ್ಫರ್ಮ್ಡ್ ಆಗಿ ಬಂತಲ್ಲ, ಇದನ್ನು ಬಿಟ್ಟೇ ಬಿಡುತ್ತು. ಹಾಗೆ ಜ್ಞಾನಿಗಳೆಲ್ಲರೂ ಕೂಡ ಭಗವಂತನ ನಾಮೋಚ್ಚಾರಣೆ ಮಾಡ್ತಾ ಮಾಡ್ತಾ ಬಂದರು. ಅವರಿಗೆ ಹಿರಿಯರು ಅನುಭವ ಪಡೆದವರು ಹೇಳಿದರು, ನೋಡಿ ನಿಮಗೆ ಈ ಸಂಸಾರದಲ್ಲಿ ಎಲ್ಲೂ ಸಿಗದಿರುವ ಸುಖ ಈ ನಾಮೋಚ್ಚಾರಣೆಯಲ್ಲಿ ಬರುತ್ತೆ. ಸುಮ್ಮನೆ ಅಲ್ಲ, ಇದು ತೆಳಕೊಂಡು ನಮ್ಮ ಗುರುಗಳಿಗೂ ಬ್ರಹ್ಮದೇವರು ಮೊದಲುಕೊಂಡು ಎಲ್ಲರಿಗೂ ಈ ನಾಮೋಚ್ಚಾರಣೆ ವಿಶೇಷವಾದ ಸುಖವನ್ನ ಕೊಟ್ಟಿದೆ ಕೊಟ್ಟಿದೆ. ನಾನು ಮಾಡಿದರೆ ನನಗೂ ಕೊಡುತ್ತೆ ಎಂಬ ಕನ್ಫರ್ಮೇಶನ್ ಇಂದ ಮಾಡಿ 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 ಅಂತ ಗುರುಗಳು ಹಿಂದಿದ್ದು ಮಾಡಿಸಿದರೆ ಪ್ರತಿಯೊಬ್ಬರು ಮಾಡ್ತಾ ಮಾಡ್ತಾ ಬಂದ್ರು. ಆ ಮಾಡುವಾಗ ಹೇಗೆ ಅಶ್ವತ್ಥಾಮಾಚಾರ್ಯರಿಗೆ ಹಾಲು ಸಿಕ್ತೋ ಹಾಗೆ ಎಲ್ಲರಿಗೂ ಕೂಡ ಆ ನಾಮೋಚ್ಚಾರಣೆ ಮಾಡುವಾಗ ಅದೇನೋ ಸುಖ ಸಿಗ್ಲಿಕ್ಕಾಯಿತು. ಹೇಗೆ ಹಿಟ್ಟಿನ ನೀರ ರುಚಿ ಗೊತ್ತಿದ್ದ ಮನಸ್ಸಿಗೆ ಹಾಲಿನ ರುಚಿ ಗೊತ್ತಾದ ಕೂಡಲೇ ಅಲ್ಲಿ ಜಂಪ್ ಆಗಿ ಹೇಗೆ ಹೋಯಿತೋ ಹಾಗೆ ಎಲ್ಲ ಭಗವದ್ ಭಕ್ತರ ಮನಸ್ಸು ದೇವರ ನಾಮದಿಂದ ಸುಖ ಬರಲಿಕ್ಕೆ ಶುರುವಾದ ಕೂಡಲೇ ಓಹೋ ಇಂಥ ಸುಖ ಬರ್ತಾ ಇದೆಯಾ ಅಂತ ಮತ್ತು ಚೆಕ್ ಮಾಡಿಕೊಂಡ್ರೆ ಎಲ್ಲೂ ಸಿಗ್ತಾ ಇಲ್ಲ, ಹೋಗಿದ್ ಬೇಡ ಅಂತ ಹೇಳಿ ಸದಾ ದೇವರಲ್ಲೇ ಮನಸ್ಸು. ಅವಾಗ ನೋಡಿ ಈ ಮನಸ್ಸನ್ನ ಬಾ ಅಂತ ಬೇರೆ ಕಡೆ ಕರ್ಕೊಂಡು ಹೋದ್ರು ಕೂಡ ನಾ ಬರಲ್ಲ ಅಂತ ದೇವರ ಮತ್ತೆ ಕೊಡ್ತಾ ಇದೆ. ಯಾಕೆ? ಮನಸ್ಸಿಗೆ ಏನು ಬೇಕೋ ಅದಲ್ಲಿದೆ ಅಂತ ಪರಿಚಯ ಮಾಡಿಕೊಟ್ಟದ್ದು. ಇದು ಯಾವುದರಿಂದ ಸಾಧ್ಯ? ಜ್ಞಾನದಿಂದ ಸಾಧ್ಯ, ಜ್ಞಾನಪೂರ್ವಕ ಪ್ರಯತ್ನದಿಂದ ಸಾಧ್ಯ. ಈ ಜ್ಞಾನಪೂರ್ವಕ ಪ್ರಯತ್ನದಿಂದ ಮನಸ್ಸಿಗೆ ಬೇಕಾದ ಸುಖ ದೇವರಲ್ಲಿ ಸಿಗುತ್ತೆ ಅಂತ ಪರಿಚಯ ಮಾಡಿಕೊಡುವುದು ಸಾತ್ವಿಕವಾದ ಇಂದ್ರಿಯ ಜಯ. ಈಗ ನೋಡಿ, ಇಂದ್ರಿಯಗಳು ಒಳ್ಳೆ ಪುಷ್ಟವಾಗಿದೆ, ಒಳ್ಳೆ ಊಟ ಚೆನ್ನಾಗಿ ಆಗ್ತಾ ಇದೆ, ಮನಸ್ಸು ಗಟ್ಟಿಮುಟ್ಟಿಯಾಗಿದೆ. ಆದರೆ ಈ ಮನಸ್ಸು, ಶರೀರ ಎಷ್ಟು ಪುಷ್ಟಿ ಇದ್ರೂ ಕೂಡ ಈ ಮನಸ್ಸು ಬೇರೆ ಕಡೆ ಈಗ ಹೋಗ್ತಾ ಇಲ್ಲ. ಯಾಕೆ? ಇದಕ್ಕೆ ಬೇಕಾದ ಸುಖ ದೇವರ ನಾಮಸ್ಮರಣೆ, ದೇವರ ಚಿಂತನೆ ಮಾಡಿದಾಗ ಚೆನ್ನಾಗಿ ಸಿಗ್ತಾ ಇದೆ. ಅದರ ಮುಂದೆ ಮಿತ್ತ ಕಡೆ ಹೋಗುತ್ತೆ, ಸಿಗ್ತಾ ಇಲ್ಲ, ತೂ ಅಂತ ತಾನೇ ಆಗಿ ಬಂದ್ಬಿಡುತ್ತೆ. ಅವಾಗ ನಾವು ಇಂದ್ರಿಯ ಜಯಕ್ಕಾಗಿ ಉಪವಾಸ ಬೀಳ್ಬೇಕಾ? ಇದು ಮಾಡಬೇಕಾ? ಕೃಷ್ಣ ಹೇಳಿದ್ದಿದೆ, ನಿರಾಹಾರೇಣ ಕೌಂತೇಯ, ನಿರಾಹಾರದಿಂದ ಇಂದ್ರಿಯ ಜಯ ಬರುತ್ತೆ. ನಾವು ನಿರಾಹಾರ ಅಂತ ಏನ್ ತಿಳ್ಕೊಂಡು, ಅಯ್ಯಯ್ಯೋ ನಿರಾಹಾರ ಅಂತ ಹೇಳಿದ್ರೆ ಆಹಾರ ಬಿಡೋದೇ ಅಂದ್ರು. ಇಲ್ಲ, ನಿರಾಹಾರ ಅಂದ್ರೆ ನಿತರಾಮ್ ಆಹಾರ, ವಿಶೇಷ ಆಹಾರ ಮನಸ್ಸಿಗೆ ಕೊಡೋದೇ ನಿರಾಹಾರ. ಅಂದರೆ ಮನಸ್ಸಿಗೆ ಎಲ್ಲಿ ಸುಖ ಸಿಗುತ್ತೋ ಆ ಸುಖದ ಪರಿಚಯ ಮಾಡಿಕೊಟ್ರೆ ಮನಸ್ಸು ತಾನಾಗಿ ಅಲ್ಲೇ ಇರುತ್ತೆ. ಮನಸ್ಸಿಯವಾಗಿ ದೇವರಲ್ಲಿರುತ್ತೋ ಮಿಕ್ಕ ಇಂದ್ರಿಯಗಳು ದೇವರ ಪಾದದತ್ರೆ ಬಿದ್ದಿರುತ್ತೆ ಸುಖಕ್ಕಾಗಿ. ಅಂತ ಕಾಲಕ್ಕೆ ಬೇರೆ ಕಡೆ ಮನಸ್ಸು ಇಂದ್ರಿಯಗಳು ಹೋಗೋದಿಲ್ಲ. ಇದನ್ನ ಕರೀತಾರೆ ಇಂದ್ರಿಯ ಅಭಿಜಯ ಅಂತ. ಹೌದಾ? ಇಷ್ಟು ಬಂದರೂ ಕೂಡ ಸಮ್ಯಕ್ ಆಗಿಲ್ಲ ಅಂದ್ರು. ಯಾವಾಗ ಅಂದ್ರೆ, ನಾನು ದೇವರ ಸ್ಮರಣೆ ಮಾಡಿದೆ, ನನಗಲ್ಲಿ ಸುಖ ಸಿಕ್ತು, ಆ ಸುಖ ಸಿಕ್ಕಿದ್ದಕ್ಕೆ ನನ್ನ ಮನಸ್ಸು ಜಯ ಬಂತು ನನಗೆ. ಇನ್ನಾನು ಎಂಬುದು ಬಿಟ್ಟಿಲ್ಲ, ನಾನು ಪೊದೆ ಬಿಟ್ಟಿಲ್ಲ. ಅದಕ್ಕೆ ಸ್ವಾಮಿ ನೀನೇ ನನ್ನಲ್ಲಿದ್ದು ನನ್ನ ನಿನ್ನ ನಾಮಸ್ಮರಣೆ ಮಾಡಿಸಿ ಅಲ್ಲಿ ರುಚಿ ತೋರಿಸಿ ನನ್ನ ಮನಸ್ಸನ್ನು ನಿನ್ನ ಕಡೆ ಸೆಳೆಸಿ ಈ ತರ ಮಾಡಿದೀಯಪ್ಪ, ಎಲ್ಲ ನಿನ್ನದೇ ಜಯವೋ ಅಂತ ಎಚ್ಚರ ಪೂರ್ವಕ, ನಮ್ಮ ಅಸ್ವಾತಂತ್ರ್ಯ ಜ್ಞಾನ ಪೂರ್ವಕ, ಭಗವಂತನ ಸ್ವಾತಂತ್ರ್ಯ ಜ್ಞಾನ ಪೂರ್ವಕ ಬರುವಂತಹ ಇಂದ್ರಿಯ ಜಯವನ್ನ ಏನಂತ ಕರೆದರು ಅಂದ್ರೆ ಇಂದ್ರಿಯ ಅಭಿಜಯ ಸಮ್ಯಕ್, ವಿಶೇಷವಾದ ಅಭಿಜಯ ಅಂತ ಕರೆದರು. ಇದು ಯಾವಾಗ ಬರುತ್ತೆ? ಗುರುಗಳಂತರ್ಯಾಮಿ ಭಗವಂತ ಕೃಪಾದೃಷ್ಟಿಯಿಂದ ನೋಡಿದಾಗ ಮಾತ್ರ ಬರುತ್ತೆ ಅಂತ ಹೇಳಿದಲ್ಲಿಗೆ ಶ್ರೀಕೃಷ್ಣ ಅಂತ ಪ್ರಶ್ನೆ.